குணகண நிலையம் பதிம் ரமாயாஹ ஜகத கதஹனஞ்ச வாசவீசூனும் முனிகுல திலகஞ்ச பூர்ணபோதம் குருமபி பரமம் குருஞ்சமே வந்தே. தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமுஷ்சான் யுதார்த்தம் வச்சாமி லேசதா யதந்தோ யோகினச்சைமம் பசியந்தியாத்மனி அவஸ்திதம் யதந்தோபி அக்ருதாத்மானோ நைனம் பசியந்தி அசேதசா யதந்தா ஜானம் பிராப்ய அதாயத் யதாதித்யகதம் தேஜோ ஜகத்பாசயதேகிலம் யச்சந்திரமசி யச்சாக்னோ தத்தேஜோ வித்தி மாமகம். பூர்வோக்தமேவ ஜானம் பிரபஞ்சயதி யதாதித்யமித்யாதினா. பூர்வோக்தமேவ ஜானம் பிரபஞ்சயதி யதாதித்யம் இத்யாதினா நனு தத் பாசயதே இத்யாதினா. அதுவாயிற்று. காமா விஷ்யச்ச பூதானி தாரயாம்யஹம் ஓஜசா உஷ்ணாமி சௌஷதி சர்வாஹ சோமோ பூத்வா ரசாத்மகா. காம் பூமிம் காம் ஆவிஷ்யச்ச பூதானி தாரயாமி அஹம் ஓஜசா உஷ்ணாமி ச ஓஷதீஹி சர்வாஹ சோமஹ பூத்வா ரசாத்மகா. அஹம் நானோ ஓஜசா நனதே சாமர்த்தியதிந்த ஓஜஸ் சதர சாமர்த்திய நனதே சாமர்த்தியதிந்த தேஜஸ்தியதிந்த காமாவிஷ்ய பூமியோடிகே பிரவேச மாடி பூதானி தாரயாமி எல்லா பிராணிகளும் தரிசித்தேனே. நவீனீக பூமி நம்மன்னு தரிசிதே என் தெரிக்கொண்டிருந்தேன். பூமி ஒழக பிரவேச பண்ணி நான் தரிசித்தேனே. இது விசேஷ காம் ஆவிஷ்ய காம் சப்தக்கு கோ அந்த ஒன்று அர்த்தம் இது பூமிம் அந்த அர்த்தம் காம் பூமிம் தேனோஹோ ஆவேஷோ ந பூததாரணே காரணம் இத்தியதாஹ காமிதி தேனோஹோ ஆவேசேன பூததாரணே கிங் காரணம் இது முந்த எடுத்தாரு. ஆவேஷோ ஆவே இன்னொந்த அர்த்தம் காம் ஆவிஷ்ய அம்பதக்கே ಭೂಮಿ ಗೋವಂತೂ ಅರ್ಥ. ಇದು ಭೂಮಿ ಮತ್ತು ರಕ್ಷಣೆ ಮಾಡ್ತಕ್ಕಂಥದ್ದು ಯಾವುದು ಗೋವು, ಅದರೊಳಗೆ ಪ್ರವೇಶಗಳಿರತಕ್ಕಂಥವನು ನಾನೇನೆ. ಈ ಎರಡರ್ಥದಲ್ಲೂ ಕೂಡ ಕಾರಣ ಮಿಥ್ಯತಃ ಗಾಮಿತಿ. ಒಂದು ಮುಖ್ಯ ಅರ್ಥ ಏನು ಅಂದರೆ ಗೋ ಶಬ್ದಕ್ಕೆ ಧೇನು ಅಂತ ಅರ್ಥ ಮುಖ್ಯವಾಗಿ ತಗೊಳ್ಳೇಬಾರದು, ಭೂಮಿ ಅಂತ ತಗೊಳ್ಬೇಕು ಅಂತ ಮೊದಲನೇ ಅರ್ಥ. ಗೊತ್ತಾಯ್ತಾ? ಇನ್ನು ಎರಡನೇ ಅರ್ಥದಲ್ಲಿ ಧೇನುಗಳು ಗೋಬ್ರಾಹ್ಮಣ ಹಿತ ಹೆಚ್ಚಾಗಿರೋದ್ರಿಂದ ಅದು ಆಗುತ್ತೆ. ಅದು ಮುಖ್ಯ ಅರ್ಥದಲ್ಲಿ ಮಾತ್ರ ಭೂಮಿನೇ ತಗೊಳ್ಬೇಕು ಅಂತ ಹೇಳೋದಕ್ಕೆ ಗಾಮ್ ಭೂಮಿಂ ಅಂತ ಅರ್ಥ ಹೇಳಿದೆ. அஹம் வைஸ்வானரோ ஹுத்வா பிராணினாம் தேகமாஸ்ரிதஹ பிராணாபான சமாயுக்தஹ பசாம்யன்னம் சதுர்விதம். அஹம் வைஸ்வானரஹ ஹுத்வா பிராணினாம் தேகம் ஆஸ்ரிதஹ பிராணாபான சமாயுக்தஹ பசாமி அன்னம் சதுர்விதம். நானு வைஸ்வானரஹ ஹுத்வா, வைஸ்வானர அந்தர் உதரகதவாதந்த ஜடராக்னே நேனந்தர வைஸ்வானர அந்த கரீதார். ஜடராக்னேயில்லி நானே இதுபிட்டு ಪ್ರಾಣಿನಾಂ ದೇಹಮಾಶ್ರಿತ, ಪ್ರಾಣಿಗಳ ದೇಹದಲ್ಲಿ ನೆಲೆಸಿದ್ದು ನಾನು ಏನು ಮಾಡ್ತೇನೆ, ಅನ್ನಂ ಚತುರ್ವಿಧಂ ಪಚಾಮಿ, ನಾಲ್ಕು ವಿಧದ ಅನ್ನವನ್ನು ಸಹ ನಾನು ಪಚನವನ್ನು ಮಾಡ್ತೇನೆ. ಆಶ್ರಿತ ನೆಲೆಸಿ ಅಂತ ಅರ್ಥ. ಆಶ್ರಿತ ಶಬ್ದಕ್ಕೆ ಒಳಗಿದ್ದು ಅಂತ ಅರ್ಥ. ಗೃಹಮಾಶ್ರಿತ ಮನೆಯೊಳಗಿರೋನು ಅಂತ ಅರ್ಥ. ಗೊತ್ತಾಯ್ತಾ? ಆಶ್ರಿತ ಅಂದ್ರೆ ಆಶ್ರಯ ಪಡೆದವನು, ನನಗೆ ಇರಲಿಕ್ಕೆ ಜಾಗ ಬೇಕಾಗಿತ್ತು ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ? ಸಂಸ್ಕೃತದಲ್ಲಿ ಆಶ್ರಿತ ಆಶ್ರಯ ಕೊಟ್ಟವನಾಗಿ ಅಂತ ಅರ್ಥ. ಅದೊಂದು ಅರ್ಥನೂ ಇದೆ. ಆಶ್ರಯ ಕೊಟ್ಟವನಾಗಿ, ನಾನು ಆಶ್ರಯ ತಗೊಂಡಿಲ್ಲ, ಆಶ್ರಯ ಕೊಟ್ಟಿದ್ದೇನೆ ಅಂತ ಅರ್ಥ. ಕೊಟ್ಟವ ಹೇಳ್ತಾರೆ ಹೇಳ್ತಾರೆ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ, ಇದು ನಾಲ್ಕಿದು ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ. ಅದರಿಂದ ಚತುರ್ವಿಧ. ಪ್ರಾಣಿನಾಂ ದೇಹಂ ಆಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮಿ ಅನ್ನಂ ಚತುರ್ವಿಧಂ, ನಾಲ್ಕು ದಿವಸ ಅನ್ನವನ್ನು ಸಹ ನಾನು ಪಚನವನ್ನು ಮಾಡ್ತೇನೆ. ನಮಗೇನಿಸ್ತೀಗ, ಜೀರ್ಣ ಮಾಡೋದು ಅಗ್ನಿ ಅಂತೇಳಿ, ಅಗ್ನಿ ಅಲ್ಲ, ಅಲ್ಲಿರ್ತಕ್ಕಂಥ ಭಗವದ್ ರೂಪ ಅದು ವಿಶ್ವಾಧಾರಾಗ್ನಿ ಅಂತ ಕರೀತಾ. ಅದನ್ನೇ ಅದೇ ರೀತಿ ಹೊತ್ತಿರೋದು ಭೂಮಿ ಅಲ್ಲ ನಾನು, ಬೆಳಕು ಕೊಡೋದು ಸೂರ್ಯಾದಿಗಳಲ್ಲ ನಾನು. ಈ ರೀತಿ ಹೇಳ್ತಾ ಹೇಳ್ತಾ ಏನು ಹೇಳ್ತಾನೆ, ಒಟ್ಟಿಗೆ ಎಲ್ಲ ನಿಯಂತ್ರಣ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಅದೇ ಊರ್ಧ್ವ ಮೂಲ ಹೊಸ ವಿವರಣೆ ಅದು ಅಂತ. ಇವೆಲ್ಲ ಅವಿಗೆ ಶಾಖೆಗಳನ್ನ ಏನಂತ ತಿಳ್ಕೊಂಡಿದ್ದೀವಿ ನಾವೀಗ, ಅದೇ ಮೂಲ ಅಂತ ತಿಳ್ಕೊಂಡು. ಅವಲ್ಲ, ಮೂಲ ಇಲ್ಲದೆ ಹೋದರೆ ಶಾಖೆಗಳು ವರ್ಕ್ ಮಾಡೋಕ್ಕೆ ಸಾಧ್ಯ ಇಲ್ವೋ? ಅದರ ಅನುಗ್ರಹದಿಂದಾಗಿ ನೀವೆಲ್ಲ ಸಹ ಇದೆ ಅಂತ ಹೇಳೋದಕ್ಕೆ ಸೂರ್ಯ ಚಂದ್ರ ಅಗ್ನಿ ಭೂಮಿ ವೈಶ್ವಾಧಾರ ಐದು ಪದಾರ್ಥಗಳಲ್ಲಿ ಹೇಳಿದ್ರು. ಆ ಮೂಲಕ ಎಲ್ಲದರಲ್ಲೂ ಕೂಡ ಸುಲಭ ಅಂತ ಅರ್ಥ. ನಾವೆಲ್ಲಿ ಇವತ್ತು ಅವಲಂಬಿಸಿ ಇದ್ದೇವೆ ಅಂತ ಗೊತ್ತಿದೆ ಈಗ. ಯಾವ ಅದು ಬರೀ ಜಡ ಪದಾರ್ಥ ಅಂತ ತಿಳ್ಕೊಂಡಿದ್ದು ಸೈನ್ಸು, ಒಳಗೆ ತತ್ವಾಭಿಮಾನ ದೇವತೆಗಳಿದ್ದಾರೆ ಶಾಸ್ತ್ರ, ಇನ್ನೂ ಫೈನಲ್ ಹೋದ ಬ್ರಹ್ಮಸೂತ್ರ ಅಂದರೆ ಭಗವಂತನ ಹೆಸರು ವೈಶ್ವಾನರಹ ಸಾಧಾರಣ ಶಬ್ದ ವಿಶೇಷಾತ್ ಬ್ರಹ್ಮಸೂತ್ರ ವೈಶ್ವಾನರ ಅಂತ ಬ್ರಹ್ಮಸೂತ್ರಲ್ಲೇ ಹೇಳ್ತಾರೆ ವೈಶ್ವಾನರಾಧಿಕರಣ ಅಂತಲೇ ಹೆಸರು ಅದಕ್ಕೆ ಅಗ್ನಿ ಯಾರು ವೈಶ್ವಾನರ ಅಗ್ನಿ ಯಾರು ಅಂದರೆ ಸ್ವತಃ ಭಗವಂತನೇ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚರ್ವೈರಹಮೇವ ವೇದ್ಯೋ ವೇದಾಂತಕೃದ್ವೇದ ವಿದೇವ ಚಾಹಂ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾ ಇಲ್ಲೇ ಇದ್ದೇನೆ ಗೊತ್ತಾ ಎಲ್ಲರ ಹೃದಯದಲ್ಲೂ ಇದ್ದೇನೆ ವ್ಯಾಪ್ತಿನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟ ಎಲ್ಲರ ಹೃದಯದೊಳಗೆ ನಾನೇನು ಮಾಡಿದ್ದೇನೆ ನಿವಿಷ್ಟ ಸನ್ನಿವಿಷ್ಟ ಸಮ್ಯಕ್ ಸ್ವಾತಂತ್ರ್ಯೇಣ ನಿವಿಷ್ಟ ಅಂತ ಅರ್ಥ ವಿಷ್ಟ ನಿವಿಷ್ಟ ಸನ್ನಿವಿಷ್ಟ ಸಮ್ಯಕ್ ನಿವಿಷ್ಟ ನಾನು ಅವಲಂಬಿಸಿ ಇಲ್ಲ ಹೇಗಿದ್ದೇನೆ ಸ್ವಾಮಿಯಾಗಿದ್ದೇನೆ ಸನ್ನಿವಿಷ್ಟ ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ ಸ್ಮೃತಿ ಹೋಗ್ಲಿ ನಾ ಸ್ಮರಣೆ ಬರುತ್ತಲ್ಲ ಯಾರಿಂದ ಗೊತ್ತಾ ನನ್ನಿಂದನೇ ಮತ್ತಃ ಸ್ಮೃತಿ ಜ್ಞಾನಂ ಜ್ಞಾನ ಬರೋದು ನನ್ನಿಂದ ಇನ್ನು ಮತ್ತೆ ಅಪೋಹನಂ ಇದು ಹಾಗೆ ಇದು ಹೀಗೆ ಅಂತ ತರ್ಕವನ್ನು ಮಾಡ್ತೇವಲ್ಲ ಅದು ಕೂಡ ಏನದು ನನ್ನ ಅನುಗ್ರಹದಿಂದ ಇದು ಅಂತ ತೀರ್ಮಾನ ಮಾಡೋದು ನನ್ನಿಂದ ಇದಲ್ಲ ಅಂತ ತೀರ್ಮಾನ ಮಾಡೋದು ನಾನೇ ಶಕ್ತಿ ಕೊಡಬೇಕು ಅಂತ ಅರ್ಥ ಅಪೋಹನಂಚ ವೇದೇಶ್ ಯಾವುದೋ ಯಾವುದೋ ಪ್ರಸಂಗ ಬಂದು ತೀರ್ಮಾನ ಹೇಳಿ ಅಂತಾರೆ ಈಗ ಡಿಸ್ಟರ್ಬ್ ಆಗಿ ಹೇಳೋಕ್ಕಾಗೋದಿಲ್ಲ ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ ತೀರ್ಮಾನ ತಗೊಳಕ್ಕೆ ಆಗ್ತಾ ಇಲ್ಲ ಅವನಿಗೀಗ ಅರ್ಥ ಆಯ್ತಾ ಸೊ ಬುದ್ಧಿ ಇದ್ರೆ ಸಾಲದು ಮನಸ್ಸಿದ್ದರೆ ಸಾಲದು ತೀರ್ಮಾನ ಮಾಡಿಕೊಡೋ ಶಕ್ತಿ ಇದೆ ಅದು ಕೂಡ ಯಾರು ಕೊಡಬೇಕು ಕೆಲವು ಜಡ್ಮೆಂಟ್ ತಗೊಳಕ್ಕೆ ಬರಬೇಕು ನೀವು ಹೇಳಿದ್ರೆ ಮಾಡ್ತೀನಿ ಅಂತ ಹೇಳುತ್ತೆ ಏನು ಮಾಡೋದಿಲ್ಲ ಅವರಿಗೆ ಜಡ್ಮೆಂಟ್ ತಗೊಳಕ್ಕೆ ಬರೋದೇ ಇಲ್ಲ ಅವರಿಗೆ ನೀವು ಹೇಳಿದ ಹಾಗಷ್ಟೇ ಆ ಶಕ್ತಿನ ಕೊಟ್ಟಿಲ್ಲ ದೇವರು ಅವರಿಗೆ ಇನ್ನು ಕೆಲವರಿಗೆ ಪ್ರತಿಯೊಂದರೂ ತೀರ್ಮಾನ ಮಾಡೋ ಶಕ್ತಿ ಕೊಡ್ತಾರೆ ಅದಕ್ಕೆ ಅದೆಲ್ಲ ಅನುಗ್ರಹದಿಂದ ಬರೋದೇ ಹೊರತು ಬೇರೆ ಅಲ್ಲ ಅದೇ ಹೇಳಿದ್ದೆ ಊಹನ ಅಪೋಹನ ಊಹ ಅಂತ ಹೇಳಿದರೆ ತರ್ಕ ತರ್ಕ ಸರಿಯಾಗಿ ಮಾಡೋದು ತಪ್ಪಾಗಿ ಮಾಡೋದು ಎಲ್ಲ ನನ್ನ ಕೈಯಲ್ಲಿದೆ ಅಂತ ಹೇಳ್ತಾರೆ ಎಲ್ಲರೂ ಕೊಡೋದು ನಾನೇನೆ ಹೌದು ಅದೇ ಹೇಳ್ತಿರೋ ತೇನ ವಿನ ತೃಣಮಿ ಚಾರಿದೆ ಅದರ ಎಕ್ಸ್ಪ್ಯಾನ್ಷನ್ ಇದು ಹೇಗೆ ಮೊದಲು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ವೇದ ವಿದೇವ ಚಾಹಂ ವೇದೈಶ್ಚ ಸರ್ವೈ ಅಹಮೇವ ವೇದ್ಯ ಎಲ್ಲ ವೇದಗಳಿಂದ ನಾನೇನೇ ವೇದ್ಯನಾಗಿದ್ದೇನೆ ಇನ್ನು ಪ್ರತಿಪಾದಕವಾದದ್ದು ವೇದಾದಿ ಶಾಸ್ತ್ರಗಳು ಪ್ರತಿಪಾದ್ಯನಾದವನು ತಾನು ಇವತ್ತು ವೇದವೇದ್ಯತ್ವ ವಾಯುದೇವರು ಇಂದ್ರಾದಿ ದೇವತೆಗಳಿಗೂ ಇದೆ ಆದರೆ ಸರ್ವೈಹಿ ವೇದೈಹಿ ಅದು ಇಂಪಾರ್ಟೆಂಟ್ ಎಲ್ಲ ವೇದ್ಯಗಳೇ ವೇದಗಳಿಂದ ವೇದ್ಯನಾದವನು ಒಂದು ವಠಾರ ಇರುತ್ತೆ ಒಂದು ಮನೆ ಕೊಟ್ಟೆ ಅಲ್ಲಿ ಮಾತ್ರ ಉಳಿದವರೇ ಅಧಿಕಾರ ಇಲ್ಲ ಅವನಿಗೆ ಮತ್ತೆ ಅದಕ್ಕೆ ಮಾತ್ರ ಉಳಿದ ದೇವತೆಗಳಿಗೆ ಕೆಲವು ಲಿಮಿಟೆಡ್ ಸೂಕ್ತಗಳಿಂದ ಪ್ರತಿಪಾದ್ಯತ್ವ ಇದೆ ಅದು ಕೂಡ ಮುಖ್ಯಾರ್ಥದಲ್ಲಲ್ಲ ಮತ್ತೆ ಅದು ಕೂಡ ಯಾವ ಅರ್ಥದಲ್ಲಿ ಎಷ್ಟೇ ಟೆನೆಂಟ್ ಅಂದರೆ ಟೆನೆಂಟ ಏನಲ್ಲ ಅವನು ಓನರ್ ಅಲ್ಲ ಮತ್ತೆ ಎಲ್ಲದಕ್ಕೂ ಟೆನೆಂಟ್ ಅಲ್ಲ ಒಂದು ಮನೆ ಮಾತ್ರ ಅದೇ ರೀತಿಯಲ್ಲಿ ಎಲ್ಲ ವೇದಗಳಿಂದ ಸರ್ವೋತ್ತಮತ್ವೇನ ವೇದ್ಯರಾದವನು ಯಾರು ಅಂದರೆ ವಿಷ್ಣು ಒಬ್ಬನೇನೆ ಇದೆಲ್ಲ ತಿಳ್ಕೊಂಡ್ರೆ ವೇದ ಪ್ರತಿಪಾದ್ಯ ತನ್ನರಿಗಿದೆಯೋ ಇಲ್ವೋ ಇದೆ ಮುಖ್ಯಾರ್ಥಲ್ಲಿದೆಯೋ ಇಲ್ಲ ಎಲ್ಲ ವೇದಗಳಿಂದ ಇದೆಯೋ ಇಲ್ಲ ಎಲ್ಲ ವೇದಗಳಿಂದ ಮುಖ್ಯಾರ್ಥದಲ್ಲಿ ಸರ್ವೋತ್ತಮತ್ವೇನ ಪ್ರತಿಪಾದ್ಯತ್ವ ಇರೋದು ಯಾರಿಗೆ ನಾರಾಯಣನ ಒಬ್ಬನಿಗೆ ಇಂದ್ರಾದಿ ದೇವತೆಗಳಿಗೆ ಕೆಲವು ವೇದಗಳಿಂದ ಪ್ರತಿಪಾದ್ಯತ್ವ ಇದ್ರೂ ಕೂಡ ಅಷ್ಟು ವೇದಗಳಲ್ಲೂ ಸರ್ವೋತ್ತಮತ್ವೇನ ಪ್ರತಿಪಾದ್ಯತ್ವ ಇಲ್ಲ ಮತ್ತೆ ಏನಿದೆ ಇಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ವಿಷಯ ಹೇಳ್ತಾರೆ ಹೊರತು ಸರ್ವವೇದ ಪ್ರತಿಪಾದ್ಯತ್ವ ಸರ್ವೋತ್ತಮತ್ವೇನ ಪ್ರತಿಪಾದ್ಯತ್ವ ಇಲ್ಲ ಅರ್ಥ ಆಯ್ತಾ ಆದ್ದರಿಂದ ಸರ್ವೈಹಿ ವೇದೈಹಿ ಅಹಮೇವ ವೇದ್ಯ ಎಲ್ಲ ವೇದಗಳಿಂದ ನಾನೇ ವೇದ್ಯನಾಗಿದ್ದೇನೆ ಇವತ್ತು ಮನೆ ತಂದನ್ನೋದು ಹೇಗಿರುತ್ತೆ ರೂಮ್ ತಂದನ್ನೋದು ಹೇಗಿರುತ್ತೆ ಆ ಬೀದಿ ತಂದೊಂದು ಯಾರುತ್ತೆ ಊರು ನಂದು ದೇಶ ನಂದು ಅಂತ ಹೇಳ್ಬೇಕಾದ್ರೆ ಏನಾಗಬೇಕು ಪವರ್ ಜಾಸ್ತಿ ಜಾಸ್ತಿ ಆಗ್ತಾ ಹೋಗು ಎಲ್ಲ ವೇದಗಳಿಂದ ನಾನೇನೇ ವೇದ್ಯನಾಗಿದ್ದೇನೆ ಅಂತ ಹೇಳ್ತಾ ಅಹಮೇವ ವೇದ್ಯ ವೇದಾಂತಕೃತ್ ವೇದವಿದೇವ ಚಾಹಂ ವೇದಾಂತ ಬರೆದವನು ನಾನೇ ವೇದಾಂತ ಬರೆದವನು ವೇದವ್ಯಾಸರು ವೇದಾಂತ ಅಂದ್ರೇನೋ ವೇದಾಂತಕ್ಕೆ ಎರಡು ಅರ್ಥ ಇದೆ ಉಪನಿಷತ್ತುಗಳಿಗೂ ವೇದಾಂತ ಅಂತ ಕರೀತಾರೆ ಬ್ರಹ್ಮಸೂತ್ರಗಳಿಗೆ ವೇದಾಂತ ಅಂತ ಕರೀತಾರೆ ಇಲ್ಲಿ ಯಾವ ಅರ್ಥ ತಗೊಳ್ಬೇಕು ಉಪನಿಷತ್ತು ತಗೊಳ್ಬಾರ್ದು ಯಾತಕ್ಕೆ ನಾನು ಬರೆದಿದ್ದು ಅಂತ ಹೇಳೋದ್ರಿಂದ ಅದು ಅಪೌರುಷಯವನ್ನು ತಗೊಳಕ್ಕೆ ಬರೋದಿಲ್ಲ ಯಾವ್ದು ತಗೋಬೇಕಾಗ ಬ್ರಹ್ಮಸೂತ್ರಗಳನ್ನೇ ತಗೊಳ್ಬೇಕು ಮತ್ತೆ ಇಲ್ಲಿ ತಾನು ದೊಡ್ಡದು ಅಂತ ಹೇಳಬೇಕಾದ್ರೆ ಉಪನಿಷತ್ತಿಗಿಂತ ದೊಡ್ಡದು ಯಾವುದು ಬ್ರಹ್ಮಸೂತ್ರ ಅದನ್ನು ಹೇಳ್ಕೋಬೇಕು ಕಡಿಮೆ ಅಂತ ಹೇಳಿದರೆ ಬರೋದಿಲ್ಲ ಯಾವ್ದು ಹೇಳಬೇಕಾಗ ದೊಡ್ಡದು ಹೇಳಬೇಕು ಡೆಪ್ಯೂಟಿ ಡೈರೆಕ್ಟರ್ ಡೆಪ್ಯೂಟಿ ಡೈರೆಕ್ಟರ್ ಅಂದರೆ ಕಡಿಮೆ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಪ್ರಧಾನ ಅಂತ ಹೇಳೋದಕ್ಕೋಸ್ಕರ ಪ್ರಧಾನವಾದ ವೇದಾಂತ ವೇದಾಂತ ಶಬ್ದವಾಚ್ಯತ್ವ ಉಪನಿಷತ್ತುಗಳಿಗೂ ಇದ್ದು ಬ್ರಹ್ಮಸೂತ್ರಗಳಿಗೂ ಇದ್ದರೂ ಕೂಡ ಪ್ರಧಾನವಾಗಿರತಕ್ಕಂಥದ್ದು ಯಾವುದು ವೇದಾಂತ ಬ್ರಹ್ಮಸೂತ್ರಗಳೇ ಆದ್ದರಿಂದ ಬ್ರಹ್ಮಸೂತ್ರ ಬರೆದವನು ನಾನೇ ವೇದ ವಿದೇವಚಾಹಂ, ವೇದಗಳನ್ನು ಬಲ್ಲವನು ನಾನೇ. ವೇದ ವಿದೇವಚಾಹಂ, ಎಲ್ಲ ವೇದಗಳನ್ನು ಸ್ವಾತಂತ್ರ್ಯನ ಅರ್ಥ ಮಾಡಿಕೊಂಡು ಪ್ರತಿ ಕ್ಷಣದಲ್ಲಿ ಉಚ್ಚಾರ ಮಾಡಬೇಕು. ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯ ಅಖಿಲಾ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ಇದೆಲ್ಲ ಕೂಡ ಇಂಥ ಉಚ್ಚಾರಣೆ ಮಾಡೋಕ್ಕೂ ದೇವರಿಗೊಂದೇ ಸಾಧ್ಯ. ಸ್ವಾತಂತ್ರ್ಯನ ಉಚ್ಚಾರಣೆ, ಸರ್ವವೇದ ಉಚ್ಚಾರಣೆ, ಸದಾ ಉಚ್ಚಾರಣೆ, ಸದಾ ಸರ್ವವೇದ ಉಚ್ಚಾರಣೆ. ಅದು ಮಾಡಬೇಕಾದ್ರೆ ಎಷ್ಟಿರಬೇಕು? ವೇದಾಕ್ಷರಗಳು ಅನಂತ ಇದ್ದರೆ ಪರಮಾತ್ಮರ ಮುಖ ಅನಂತ. ಒಂದೊಂದು ಮುಖಕ್ಕೊಂದು ಅಕ್ಷರ ಕೊಟ್ಟರೆ ಎಷ್ಟಾಯ್ತು ಅಲ್ಲಿಗೆ ಮುಗಿತ? ಅಷ್ಟು ಇನ್ನೂ ಎಷ್ಟೋ ಮುಖಗಳಿಗೆ ವೇದ ಅಕ್ಷರಗಳೆಲ್ಲ ಅಷ್ಟು ಜಾಸ್ತಿ ಇದೆ ಪರಮಾತ್ಮನ ಮುಖ. ಅದಕ್ಕೆ ವಿಶ್ವತೋ ಮುಖ. ಆದ್ದರಿಂದ ವೇದಾಂತಕೃತ್ ವೇದವಿದೇವಚ ಅಹಂ ವೇದಾಂತಕೃತ್. ಅದು ಇನ್ನೊಂದು ಅರ್ಥದಲ್ಲಿ ವೇದಾಂತದ ಮುಖದಿಂದ ಕೃತ್ ನಿನ್ನೆ ಬಂತು ಶೋಧನೆ. ಗೊತ್ತಾಯ್ತಾ? ನಷ್ಟವಾದ ಜ್ಞಾನವನ್ನು ಶುದ್ಧ ಮಾಡಿಕೊಟ್ಟವನು ನಾನೇ. ಆ ಅರ್ಥನೂ ಬರುತ್ತೆ ವೇದಾಂತಗಳ ಮೂಲಕವಾಗಿ ಹೇಳಿದ್ದಾರೆ. ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ. ಎಷ್ಟೇ ವೇದಗಳಿದ್ರು ಕೂಡ ಆ ನಿರ್ಣಯ ಆಗ್ಬೇಕಾದ್ರೆ ಏನ್ ಬೇಕಾಗಿತ್ತು? ಬ್ರಹ್ಮಸೂತ್ರ. ಅದರಿಂದ ಮಾಡಿದವನು ನಾನೇ. ಕೃತಿ ಹೇಳಿದ ಶೋಧನೆ ಅಂತ ಹೇಳಿರೋದ್ರಿಂದ ಕೃತಿ ಛೇದನೆ ಇದೆ, ಕೃತಿ ಕರಣೆ ಇದೆ, ಕೃತಿ ಇದು ಶೋಧನ. ಆದ್ದರಿಂದಾಗಿನೇ ಈ ಕರಣ ಕೃತಿ ಬೇರೆ, ಶೋಧನ ಕೃತಿ ಇದೆ. ವೇದಾಂತಗಳನ್ನು ಬರೆದವನು ಅಂತ ಒಂದರ್ಥ ಮುಗೀತು. ವೇದಾಂತದ ಮೂಲಕ ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗತ ಮಧಮೈಹಿ ಯಥಾಂಧೈಹಿ ಅರ್ಥಂ ಲೋಕೋಪಕೃತ್ಯೈ ಅಂತ ಹೇಳ್ತಾ ಸೂತ್ರಯಾಮಾಸ ಕೃತ್ಸ್ನಂ. ಆದ್ದರಿಂದ ಹೇಳಿ ಲೋಕೋಪಕೃತ್ಯೈ ಸೂತ್ರಯಾಮಾಸ. ಬ್ರಹ್ಮಸೂತ್ರಗಳ ವೈಶಿಷ್ಟ್ಯ ಇರೋದೇ ಅದರಲ್ಲಿ. ಅದಕ್ಕೆ ವೇದಾಂತಕೃತ್ ವೇದವಿತ್ ಏವ ಚಾಹ. ನಾನೇ ವೇದವಿತ್, ನಾನೇ ವೇದವಿತ್, ನಾನೇ ವಿಷ್ಣು. ಯಾಕೆ ವೇದೋ ವೇದವಿದವ್ಯಂಗೋ? ವಿಷ್ಣು ಸಹಸ್ರನಾಮದಲ್ಲಿ ಏನು ಬಂದಿದೆ? ವೇದವಿತ್ ಅಂತ ಬಂದಿದೆ. ಆ ವೇದವಿತ್ ನಾನೇ ಅಂತ ಅರ್ಥ. ಸೊ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯನಾದವನು ಯಾರು? ಕೃಷ್ಣನೇ, ಬೇರೆಯವರಿಗೆ ಅದಿಲ್ಲ. ಎಷ್ಟರ್ಥ ಬರುತ್ತದೆ? ವೇದೈಶ್ಚ ಸರ್ವೈಹಿ ಅಹಂ ಏವ. ಇನ್ನೊಂದು ವೇದೈಶ್ಚ ಸರ್ವೈಹಿ ಅಹಂ, ವೇದೈಶ್ಚ ಸರ್ವೈಹಿ ಅಹಂ ವೇದ್ಯ ಏವ. ಅನ್ಯಥಾ ನ ಶಾಸ್ತ್ರಯೋನಿತ್ವಾ. ವೇದಗಳಿಂದನೇ ತಿಳಿಯಲ್ಪಡಲು ಬೇರೆಯಲ್ಲ, ಶಾಸ್ತ್ರಯೋನಿತ್ವ ಸೂತ್ರಾರ್ಥ. ಮತ್ತು ವೇದಗಳಿಂದ ನಾನೇ ತಿಳಿಯಲ್ಪಡ್ತೇನೆ ಅಂತ ಹೇಳಿದ್ರಿಂದ ಸರ್ವೋತ್ತಮ ಸರ್ವವೇದ ಪ್ರತಿಪಾದ್ಯನಾಯಿತು. ಅಹಮೇವ ಅಹಂ ಅಂದ್ರೆ ಆಚಾರ್ಯ ಬೇರೆ ಕಡೆ ಹೇಳ್ತಾರೆ ಅಹೇಯ ಅಂತ ಅರ್ಥ. ಅಹೇಯತ್ವೇನೈವ ವೇದ್ಯ. ಹೇಗೆ ವೇದ್ಯ? ಇವತ್ತು ಜಗತ್ತಿನ ಬಗ್ಗೆ ಹೇಳ್ತಾನೆ ಇದೇಯ ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಇದು ಅಹೇಯ ಅಂತ ಹೇಳ್ತಾರೆ. ಆದ್ದರಿಂದ ಅಹಮೆತ್ತೇವ ಯೋ ವೇದ್ಯ. ಅಥವಾ ಹಂ ಅಂದ್ರೆ ಜೀವ. ಹಂ ಇದು ಜೀವ, ಹನ್ಯಮಾನತ್ವಾತ್ ಹಂ ಜೀವ ಅಂತ ಆಚಾರ್ಯ ಮುಂದೆ ಗೀತಾ ತಾತ್ಪರ್ಯದಲ್ಲಿ ಬರೀತಾರೆ. ಅಹಂ ಅಂದ್ರೆ ಜೀವ ಅಲ್ಲ, ಅಂದ್ರೆ ನಾನು ಜೀವನ ಅಲ್ಲ ಅಂತಾನೆ ಪ್ರತಿಪಾದ್ಯನಾದವ. ಏನಂತ ಪ್ರತಿಪಾದ್ಯನಾದವನು? ಪರಬ್ರಹ್ಮ ಅಂತಾನೆ ಪ್ರತಿಪಾದ್ಯನಾದವನೇ ಹೊರತು ಬರೀ ಏನೋ ವಿಷ್ಣು ವಿಷ್ಣು ಅಂತಲ್ಲ. ಸರ್ವ ವಿಲಕ್ಷಣ, ಜೀವರಿಂದ ಭಿನ್ನ, ಜಗತ್ತಿನಿಂದ ಭಿನ್ನ, ಮತ್ತು ಲಕ್ಷ್ಮಿಯಾದಿ ದೇವತೆಗಳಿಂದ ಭಿನ್ನ, ಸರ್ವಕಾಲಕ್ಕೂ ಭಿನ್ನ. ಅದಕ್ಕೆ ಮತ್ತು ಅಹೇಯತ್ವೇನೈವ ಭಿನ್ನ. ಜಗತ್ತು ಮೊದಲಾದವುಗಳೇನವೋ ಹೇಯ, ಪರಮಾತ್ಮ ಅಹೇಯ. ಆ ಅರ್ಥದಲ್ಲಿ ಅಹಮಿತ್ಯೇವ ಯೋ ವೇದ್ಯ ಸಜೀವ ಇತಿ ಕೀರ್ತಿತ ಇತ್ಯಾದಿ ಬರುತ್ತೆ. ಇಲ್ಲಿ ತಗೊಳ್ಬೇಕಾದ್ರೆ ವೇದಶ್ಚ ಸರ್ವೈಹಿ ಅಹಮೇವ ವೇದ್ಯ ವೇದಾಂತಕೃತ್ ವೇದವಿದೇವ ಚ ಅಹಂ. ಇನ್ನು ವೇದ್ಯ ಅಂತಿದೆ, ವೇದ್ಯೋ ವೇದ ವೇದ್ಯ. ವೇದ್ಯ ಅಂತ ಶಬ್ದಕ್ಕೂ ಭಗವಂತನೇ ಹೆಸರು. ವಂದ್ಯ ಭಗವಂತ, ವೇದ್ಯ ಭಗವಂತನಾದ್ದರಿಂದ ವೇದ್ಯ. ವೇದ್ಯೋ ವೈದ್ಯ ವೇದ್ಯ. ವಿಷ್ಣು ಸಹಸ್ರನಾಮದಲ್ಲಿ ವೇದ್ಯ ಅಂದ್ರೆ ಅವನೇ ವೇದ್ಯ, ವಂದ್ಯ ಅಂದ್ರೆ ಅವನೇ ವಂದ್ಯ, ನಮ್ಯ ಅಂದ್ರೆ ಅವನೇ ನಮನ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಅದಕ್ಕೆ ವೇದಾಂತಕೃತ್ ವೇದವಿದೇವ ಚ ಅಹಂ. ಇದಕ್ಕೆಲ್ಲ ಭಾಷ್ಯ ಇಲ್ಲಿ ಬರ ಯಾರೂ ಬರೋದಿಲ್ಲ. ಭಗವಂತನ ಅಲ್ಲ, ಯಾರು ಭಗವಂತ ಅಲ್ಲ, ಬರೀದೇ ಬರೀಬೇಕು, ದೇವರ ಬರೀದೇ ಹೋದ್ರೆ. ಆದ್ದರಿಂದ ಯಾರೂ ಬರೋದಿಲ್ಲ. ಅದು ಬರೆದಿದ್ದು ನಾನು ಅಂತ ಹೇಳ್ತಾರೆ. ಬರೆದಿದ್ದು ನಾನು ಯಾವುದನ್ನ? ವೇದಾಂತನ ಬರೆದಿದ್ದು ನಾನು. ವೇದಗಳನ್ನು ಉಚ್ಚಾರಣೆ ಮಾಡಿ ಹೇಳಿದ್ದು ನಾನು. ಅರ್ಥ? ಒಂದು ವಸ್ತು ಇದೆ, ತಂದೆ ವಸ್ತು ಬೇರೆ, ಇನ್ನೊಬ್ಬರು ವಸ್ತುವನ್ನು ಕೊಡೋದು ಬೇರೆ. ತಂದೆ ವಸ್ತು ಅಂದರೆ ತಾನೇ ಓನರ್. ಅದಕ್ಕೆ ಉಳಿದಕ್ಕೆ ವೇದಾಂತಕ್ಕೆ ಸ್ವಾಮ್ಯತ್ವ ನನಗಿದೆ, ಆದರೆ ಬರೆದಿದ್ದು ನಾನಲ್ಲ. ಅಪವಿಷಯ. ಅದಕ್ಕೆ ವೇದ ವಿದೇವ ಚಾಹಂ, ಇದು ಇಂಪಾರ್ಟೆಂಟ್. ಇದು ಕೃಷ್ಣನೇ ವೇದ ನಾನು ಬರೆದಿಲ್ಲ ಅಂತ ಹೇಳಿದ ಮೇಲೆ ಉಳಿದವರ್ಯಾರು ಬರೆದಿದ್ದೇನೆ ಅಂತ ಹೇಳಾಗಿಲ್ಲ. ಮತ್ತೆ ದೇವರೇ ಮಾಡಿದಕ್ಕೆ ಇವನೇನು ಮಾಡ್ತಾನೆ? ಅಲ್ಲಿ ವೇದಗಳ ಅಪವಿಷಯ ಮೂಲಕ ಆಯಿತು. ಅದರ ಪುರುಷ ಅಂದರೆ ವಿಷ್ಣು, ಪುರುಷೋಕ್ತ ಪ್ರತಿಪಾದ್ಯ. ಸೊ ದೇವರು ಕೂಡ ಬರೆದಿದ್ದಲ್ಲ, ಆದ್ದರಿಂದ ಅಪೌರುಷೇಯ. ಗೊತ್ತಾಯ್ತಾ? ದೇವ್ ಸಾಮಾನ್ಯವಾಗಿ ಎಲ್ಲ ಮಹಾಭಾರತಾದಿಗಳನ್ನು ಯಾರು ಬರೆದಿದ್ದಾರೆ? ದೇವರೇ ವೇದವ್ಯಾಸ ರೂಪದಿಂದ. ಆದರೆ ವೇದಗಳನ್ನು ಅವರೂ ಬರೆದಿಲ್ಲ ಅಂದಮೇಲೆ ಅಪೌರುಷೇಯ, ಇನ್ಯಾರು ಬೇರೆ ಚಾನ್ಸೇ ಇಲ್ಲ. ಅದಕ್ಕೆ ಅಪೌರುಷೇಯ. ವಜ್ರಸವಳು ಸ್ವಾರಸ್ಯವಾಗಿ ಹೇಳ್ತಾರೆ, ಅದು ಭಾರಿ ಸ್ವಾರಸ್ಯವಾಗಿ. ವೇದಗಳನ್ನು ಯಾರೂ ಬರೆದಿಲ್ಲ ಅಂತ ಎಲ್ಲರೂ ಒಪ್ತಾರೆ ಅಂತ ಹೇಳಿದರು. ಅದೆಲ್ಲ ಒಪ್ತಾರೆ ಅಂತ ಕೇಳಿದರೆ ತೋರಿಸ್ತೇವೆ ಅಂತ ಹೇಳಿದರು. ಸಾಂಖ್ಯ ಯೋಗ ಈ ಬೌದ್ಧ ಜೈನರಿದ್ದಾರೆ. ಸಾಂಖ್ಯ ಯೋಗರಿದ್ದಾರೆ, ಮೀಮಾಂಸಕರಿದ್ದಾರೆ. ಈ ಬೌದ್ಧ ಅಂದ್ರೆ ವೇದ ಬರೆಯೋ ಚಾನ್ಸ್ ಇಲ್ಲ, ಯಾತಕ್ಕೆ ವೇದ ಒಪ್ಪೋದೇ ಇಲ್ಲ, ಅದರಿಂದ ಏನೇ ಅದು ಬರೆಯೋ ಚಾನ್ಸೇ ಇಲ್ಲ. ಇನ್ನು ಸಾಂಖ್ಯ ಯೋಗ ನ್ಯಾಯ ನಾಲ್ಕು ಜನ ವೇದ ಒಪ್ತಾರೆ, ನಾಲ್ಕು ಜನ ವೇದ ಒಪ್ತಾರೆ. ಎಷ್ಟು ಸಿಂಪಲ್ ಲಾಜಿಕ್ ಅದು. ನಾಲ್ಕು ಜನದಲ್ಲಿ ಯಾರು ಒಬ್ಬರೇ ಬರೆದಿದ್ರು ಉದರ ಒಪ್ತಿದ್ದಿಲ್ಲ, ಅರ್ಥ ಆಯ್ತಾ? ನಾಲ್ಕು ಜನ ಒಪ್ತಾರೆ ಅಂದ್ರೆ ಏನರ್ಥ? ಅವರ್ಯಾರು ಬರೋದಿಲ್ಲ ಅಂತ ಅರ್ಥ. ಇರೋದೇ ಆರು ಮತ್ತಿನ್ಯಾರು ಬರೀತಾರೆ, ಹಾಗಿದ್ದು ಯಾರು ಬರೋದಿಲ್ಲ ಅಂತ ಆಯ್ತು. ದ್ವಾಭ್ಯಾಮ ಅಸಮ್ಮತೆ ತತ್ರ ಚತುರ್ಣಾಮಪಿ ಸಮ್ಮತೇಹಿ. ಯುಕ್ತಿ ಮೇಲಿಕ್ಕಾದ ಮಾತದು. ಇಬ್ಬರು ಒಪ್ಪಿಲ್ಲ, ನಾಲ್ಕು ಜನ ಒಪ್ಪಿದ್ದಾರೆ ಅಂದಮೇಲೆ ಇನ್ನು ಕ್ಯಾಂಡಿಡೇಟ್ಸ್ ಇಲ್ಲೇ ಇಲ್ಲ, ಅವರು ಒಡೆದವರು ಯಾವತ್ತೋ ಫ್ರೇಸ್. ಆದ್ದರಿಂದ ವೇದಗಳು ಏನಾಯ್ತು? ಅಪೌರುಷೇಯ. ಯಾರು ಸಾಂಖ್ಯರು ಒಪ್ತಾರೆ, ಅದು ಪ್ರಾಧಾನ್ಯ ಕೊಡೋದಿಲ್ಲ. ಅವರು ದೇವರಿಗೂ ಪ್ರಾಧಾನ್ಯ ಕೊಡೋಲ್ಲ, ದೇವರಿದ್ದಾನೆ ಸುಮ್ಮನೆ ಮನೆ ಯಜಮಾನ ಇದ್ದಾಗಷ್ಟೇ, ಎಲ್ಲ ಮಾಡಿಸ್ತಾನದೆಲ್ಲ ಒಪ್ಪೋದಿಲ್ಲ ಅವರು. ಗೊತ್ತಾಯ್ತಾ? ದೇವ್ರನ್ನ ಒಪ್ಪಿದ್ರು, ದೇವರನ್ನೇ ಒಪ್ಪದವರು ಇದ್ದಾರೆ. ದೇವ್ರನ್ನ ಒಪ್ಪಿ ಅದು ಸುಮ್ಮನೆ ಏನಾತ? ನಮ್ಮ ಪ್ರೆಸಿಡೆಂಟ್ ಇದ್ದಾಗೆ ಅದು ಏನಿದೆ, ಕೊಟ್ಟ ಸೈನ್ ಮಾಡಿ ಕಳಿಸೋದು ಅಷ್ಟೇ ಹೊರತು ಬೇರೆ ಅದನ್ನೇ ಮಾಡೋಕ್ಕೆ ಪಾಲಿಸಿ ಮಾಡೋ ಶಕ್ತಿ ಇಲ್ಲ. ಪಾಲಿಸಿ ಮಾಡೋಕ್ಕೆ ಬರೋದಿಲ್ಲ, ಪಾಲಿಸಿನ ಅಪ್ರೂವ್ ಮಾಡ್ಬೋದೇ ಹೊರತು ಇದು ಮಾಡೋಕ್ಕೆ ಬರೋದಿಲ್ಲ. ಆದರೆ ನಮ್ಮ ದೇವರೇ ಅಂಥವನು ಸರ್ವತಂತ್ರ ಸ್ವತಂತ್ರ, ಅವ್ರ ದೇವರು ಸರ್ವತಂತ್ರ ಸ್ವತಂತ್ರ ಅಲ್ಲ. ಅದಕ್ಕೆ ಬ್ರಹ್ಮಸೂತ್ರ ಭಾರಿ ದೊಡ್ಡದೇನಲ್ಲ ಅಂದ್ಬಿಡ್ತಾರೆ ಮುಗ್ದಾಯ್ತವ್ರು, ಅದರಿಂದ ಕತೆ ಮುಗಿತಾರೆ. ವೇದಾಂತ ಕೃತ ಅಂದ್ರೆ ಏನು? ಅವ್ರ ಪ್ರಕಾರ ವೇದಾಂತ ಅಂದ್ರೆ ಪದ ಪ್ರೀತಿ ಅವರಿಗೆ. ಬ್ರಹ್ಮಸೂತ್ರ ಅಂತ ಬರೆಯಾಗಿಲ್ಲ, ವೇದ ಉಪನಿಷತ್ತರು ಬರೆದಿಲ್ಲ ಅಂತ ಹೇಳಾಗಿಲ್ಲ. ಎಷ್ಟು ಕಷ್ಟಪಡ್ತಾರೆ ಅಂದ್ರೆ ಹೇಳಿದ್ನಲ್ಲ, ಇದೆಲ್ಲ ವ್ಯಾವಹಾರಿಕ ಅಂದ್ರೆ ಮುಗಿದೋಯ್ತು ಅಷ್ಟೆ. ಈ ಅರ್ಥಕ್ಕೆ ಭಾರಿ ಮಹತ್ವ ಕೊಡಬೇಡಿ ಅಷ್ಟೆ. ಅಪೌರುಷೇಯ ಅಲ್ಲ, ವೇದವ್ಯಾಸ ರೂಪದ ಬರೆದಿದ್ದಲ್ಲ ಪೌರುಷೇಯ, ಅದಕ್ಕೆ ವೇದವ್ಯಾಸ ಬರೆದ್ರೆ ಆದ್ದರಿಂದ ದೊಡ್ಡದಾಯ್ತು. ವೇದ ನಿರ್ಣಯಾತ್ಮಿಕ ಮೀಮಾಂಸಾ ವೇದಾಂತ ಎಲ್ಲ ಸ್ಪಷ್ಟ, ಇದು ಅಸ್ಪಷ್ಟ ಅಂತೇಳಿ ತಿಳಿಸ್ತಾರೆ. ಎರಡಕ್ಕೂ ವೇದಾಂತ ಅಂತ ಹೆಸರಿರೋದ್ರಿಂದ ಇಲ್ಲಿ ವೇದಾಂತ ಅಂದ್ರೆ ಯಾವುದು ಅಂದ್ರೆ ವೇದ ನಿರ್ಣಯಾತ್ಮಿಕ ಮೀಮಾಂಸಾ ವೇದಾಂತ. ವೇದ ನಿರ್ಣಯವನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ ಅದೇ ಮೀಮಾಂಸ, ಅಲ್ಲಿ ಅದನ್ನು ವೇದಾಂತ ಅಂತ ಕರೆದಿದ್ದಾರೆ. ಜೈಮಿನಿ ಸೂತ್ರಾದಿಗಳಲ್ಲ ಮತ್ತೆ ವೇದ, ಅವು ಜೈಮಿ ವೇದ ನಿರ್ಣಯ ಮಾಡೋ ಕೊಟ್ಟರು ಕೂಡ ಸಮಗ್ರ ನಿರ್ಣಯ ಮಾಡೋದಿಲ್ಲ, ಅವು ಏಕದೇಶ ನಿರ್ಣಯ. ಇದು ಸಮಗ್ರ ನಿರ್ಣಯವಾದ್ದರಿಂದ ಮೀಮಾಂಸ ಅಂದರೆ ಯಾವುದು? ಬ್ರಹ್ಮ ಮೀಮಾಂಸ ಅಂತಲೇ ಅರ್ಥ. ತಥಾಚ ಇದ್ರೆ ಬ್ರಹ್ಮ ಮೀಮಾಂಸ ಒಪ್ಪದವರೆಲ್ಲ ವೇದಾಂತಿಗಳು. ಯಾಕೆ ಕರೀತಾರೆ? ಅವರೇ ಕೇಳು, ತಪ್ಪದು. ದೇಶದ್ರೋಹಿನ ದೇಶಭಕ್ತ ಅಂತ ಕರೆದ್ರೆ ಹಾಗಾಗುತ್ತೆ, ಗೊತ್ತಾಯ್ತು? ದೇಶದ್ರೋಹಿನ ದೇಶಭಕ್ತ ಅಂತ ಕರೆದ್ರೆ ಯಾವ ಆ ದೇಶದಲ್ಲಿ ಇದ್ದಾರೆ ಎಂಬ ಕಾರಣ ಕರಿಬೇಕು ಹೊರತು ನಿಜವಾಗ್ಲೂ ದೇಶಕ್ಕೆ ಒಳ್ಳೇದು ಮಾಡ್ತಾ ಇಲ್ಲ. ದೇಶಕ್ಕೆ ಒಳ್ಳೇದು ಮಾಡದೇ ಇದ್ದವನ ದೇಶದಲ್ಲಿ ಹೇಗಿರ್ತಾನೋ, ವೇದಕ್ಕೆ ಸರಿಯಾದ ಅರ್ಥ ಮಾಡದೇ ಇದ್ದವರು ವೈದಿಕ ಅಂತ ಕರ್ಕೊಂಡಿದ್ದಾರೆ ಅಷ್ಟೇ ಹೊರತು. ಅದಕ್ಕೆ ಹೇಳಿದ್ರೆ ವೈದಿಕೇಶು ಪರಿಸ್ಥಾತು ಬಿಚ್ಚಂತಿ, ವೈದಿಕರುಗಳು ಸೇರ್ಲಿಕ್ಕೆ ಇಷ್ಟಪಡ್ತಾರೆ, ನಿಜವಾಗ ವೈದಿಕರಲ್ಲ ಅವರು. ಅದಕ್ಕೇನಂತ ಕರೆದ್ರೆ ಅವ್ರನ್ನ ಮಹಾತಸ್ಕರ, ಭಾರಿ ದೊಡ್ಡ ಕಳ್ಳರು ಅಂತ ಕರೆದ್ರು. ಹೌದು, ಪೂರ್ವ ದೈವಿ ಮೀಮಾಂಸ, ಪೂರ್ವ ಮೀಮಾಂಸ ಮತ್ತು ಉತ್ತರ ಮೀಮಾಂಸ. ಮೀಮಾಂಸಗಳು ಮೂರು ವಿಧ, ಮೀಮಾಂಸ ತ್ರಿವಿಧ ಪ್ರೋಕ್ತ, ಮೀಮಾಂಸ ಮೂರು ವಿಧ, ಅದರಲ್ಲಿ ಹೈಯೆಸ್ಟ್ ಬ್ರಹ್ಮಸೂತ್ರ. ಉಳಿದೆರಡು ಕೂಡ ಏನವೋ ಏಕದೇಶ ನಿರ್ಣಯ, ಇದು ಸಮಗ್ರ ನಿರ್ಣಯ. ಆದ್ದರಿಂದ ಇದೇ ಅಲ್ಟಿಮೇಟ್ ಮೀಮಾಂಸ ವೇದಾಂತ. ತಥಾಚ ಸಾಮವೇದೆ ಪ್ರಾಚೀನ ಶಾಲಾ ಶ್ರುತಿ, ಈ ಮಾತನ್ನು ಹೇಳ್ತಾರೆ ಶ್ಯಾಮ. ಇದು ಸಾಮವೇದದಲ್ಲಿ ಬಂದ ಮಾತಿದು ಒಂದು. ಸ ವೇದಾಂತ ಕೃತ ಸಕಾಲಕಃ ಇತಿ, ಸ ವೇದಾಂತ ಕೃತ ಪರಮಾತ್ಮನೇ ವೇದಾಂತ ಬರೆದವನು. ಇಲ್ಲಿ ಎರಡು ಅರ್ಥ ಬಂತೀಗ, ವೇದಾಂತ ಬರೆದು ಪರಮಾತ್ಮ ಒಂದಾಯ್ತು, ವೇದಾಂತ ಬರೆದು ಬ್ರಹ್ಮಸೂತ್ರ ವೇದವ್ಯಾಸ್ತಾರ ವೇದವ್ಯಾಸ ದೇವರಾದ್ದರಿಂದ ವೇದವ್ಯಾಸ ದೇವರು ಯಾರು ಅಂತಾಯ್ತು? ಪರಮಾತ್ಮ ಅಷ್ಟೇ. ವೇದಾಂತ ಕೃತ ಅಂತ ಹೇಳಿದ ಮೇಲೆ ವೇದಾಂತ ಬರೆದವನು ದೇವರು, ವೇದವ್ಯಾಸರು ವೇದಾಂತ ಬರೆದಿದ್ದಾರೆ. ಸೊ ವೇದವ್ಯಾಸ ದೇವರು ದೇವರು, ಸಿಂಪಲ್ ಆನ್ಸರ್. ಇದು ಬೇರೆಯವರು ಬ್ರಹ್ಮಸೂತ್ರ ಒಪ್ಪಿದ್ರು ಕೂಡ ಏನೋ ಒಪ್ಪೋದಿಲ್ಲ, ಅವರು ವೇದವ್ಯಾಸ ಬರೆದಂತ ಒಪ್ಪೋದಿಲ್ಲ. ಯಾರೋ ಒಬ್ಬ ಋಷಿ ಬರೆದಿದ್ದು ಅಂತ ಹೇಳ್ತಾರೆ, ಯಾರೋ ಒಬ್ಬ ಋಷಿ ಬರೆದಿದ್ದು ಅಪಾಂತರತ ಮಾತು ಒಬ್ಬ ಋಷಿ ಬರೆದಿದ್ದು ಅಂತ ಹೇಳ್ತಾರೆ. ಯಾರೋ ಒಬ್ಬ ಋಷಿ ಬರೆದಿದ್ದಕ್ಕೆ ಅಷ್ಟು ಮಹತ್ವ ಬರುತ್ತಾ? ಅಷ್ಟು ಋಷಿಗಳು ಹೇಳಿದ ವೇದ ಇಲ್ಲಿ, ಒಬ್ಬ ಋಷಿ ಬರೀ ಅರ್ಥ ಇಲ್ಲಿ. ಸೊ ಯಾರೋ ಒಬ್ಬ ಋಷಿ ಬರೆದ ಒಪ್ಪೋದಿಲ್ಲ, ಅದನ್ನ ಯಾರೋ ಒಂದು ನಿರ್ಣಯ ಎಲ್ಲರೂ ಅಕ್ಸೆಪ್ಟ್ ಮಾಡೋದಿಲ್ಲ. ದೇಶ ಅಕ್ಸೆಪ್ಟ್ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಅಂತ ಯಾಕೆ ಕರೀತಾರೆ? ಸುಪ್ರೀಂ ಮೋಸ್ಟ್ ಶಾಸ್ತ್ರ ಯಾವುದು? ಬರ್ಮ. ಅದ್ರ ಮೇಲೆ ಮತ್ತೆ ಯಾರೂ ಅಪೀಲ್ ಮಾಡಾಗಿಲ್ಲ. ಸ ವೇದಾಂತ ಕೃತ್ ಸಕಾಲಕಃ ಇತಿ, ಸ ಹೇವ ಯುಕ್ತಿ ಸೂತ್ರ ಕೃತ್ ಸಕಾಲಕಃ ಇತಿ ಇನ್ನೊಂದು ವಾಕ್ಯ. ಯುಕ್ತಿ ಸೂತ್ರ ಅಂದರೂ ಅದೇ, ವೇದಾಂತ ಸೂತ್ರ ಅಂದರೂ ಒಂದೇ. ಯಾಕೆ ಪ್ರತಿಯೊಂದು ಸೂತ್ರದಲ್ಲೂ ಏನಿದೆ? ಯುಕ್ತಿ ಇದೆ. ಜನ್ಮಾದೇಶ ಯತಃ ಶಾಸ್ತ್ರ ಯೋನಿತ್ವ ತತ್ವ ಸಮನ್ವಯಾತ್ ಅನಾವೃತ್ತಿ ಶಬ್ದಾತ್ ಹೀಗೆ ಹೇಳೋದು ಯುಕ್ತಿಗಳು. ಅದಕ್ಕೇನಂತ ಹೆಸರು ಅವಕ್ಕೆ? ಯುಕ್ತಿ ಸೂತ್ರ. ಜಡ್ಜ್ಮೆಂಟ್ ಕೊಡೋರು ಸುಮ್ಮನೆ ಕೊಟ್ಟರೆ ಜಡ್ಜ್ಮೆಂಟ್ ಅಲ್ಲ, ಏನು ಕೊಡಬೇಕು ಅವರು? ಎಲ್ಲ ರೀಸನ್ಸ್ ಎಲ್ಲ ಕೊಡಬೇಕು. ಅದಕ್ಕೆ ಯುಕ್ತಿ ಕೊಟ್ಟು ಹೇಳ್ತಾರೆ. ಯುಕ್ತಿ ಕೊಟ್ಟು ಹೇಳೋದ್ರಿಂದ ಅದಕ್ಕೇನಂತ ಕರೀತಾರೆ? ಯುಕ್ತಿ ಕೊಡಬೇಕು, ಮತ್ತೆ ಜಡ್ಜ್ಮೆಂಟು ಯಾತಕ್ಕೆ ಕೊಡ್ತಾರೆ ಅದು ಹೇಳಬೇಕು, ಯಾವ ಆಧಾರ ಕೊಟ್ಟು ಅದನ್ನು ಕೋಟ್ ಮಾಡಬೇಕು, ಮತ್ತೆ ಯಾವ ಆ್ಯಕ್ಟ್ ಪ್ರಕಾರ ಕೊಟ್ಟಿದ್ದು, ಯಾವ ಪಿನಲ್ ಕೋಡ್ ಈ ನಂಬರ್, ಸಿವಿಲ್ ಕೋಡ್ ಈ ನಂಬರ್ ಕೊಟ್ಟು ಕೊಡಬೇಕು ಹೊರತು ಹಾಗೆ ಕೊಡಾಗಿಲ್ಲ ಅವರು. ಅದಕ್ಕೆ ಬರೋ ವೇದವ್ಯಾಸದೇವರು ಹಾಕಿ ಕೊಟ್ಟ ಪದ್ಧತಿ ಅದು. ಅದು ಯುಕ್ತಿ ಸೂತ್ರ. ಯುಕ್ತಿ ಯಾವಾಗಲೂ ಏನಾಗಿರಬೇಕು, ಬೇಸಾಗಿರ್ಬೇಕು, ಅಲ್ಲಿ ಆಗಮ ಅಥವಾ ಪ್ರತ್ಯಕ್ಷ. ಅದಕ್ಕೆ ಯುಕ್ತಿ ಸೂತ್ರ ಕೃತ ಅನ್ನೋ ಪದದಲ್ಲಿ ಎಲ್ಲ ಬಂದ್ಬಿಟ್ಟಿದೆ. ಯುಕ್ತಿ ಮೂಲತೆಯ ದೈವ ದೈವ ಆಪ್ತಿ ಮೂಲತೆಯ ತಥಾ, ಮುಂದೆ ಮೂರನೇದು ಶ್ರುತಿ ಮೂಲ, ಯುಕ್ತಿ ಮೂಲ, ಆಪ್ತಿ ಮೂಲ, ಮೂರಿದೆ. ಶ್ರುತಿ ಮೂಲತೆಯ ಪ್ರಾಮಾಣ್ಯ ಇದೆ ಬ್ರಹ್ಮಸೂತ್ರಗಳಿಗೆ, ಯುಕ್ತಿ ಮೂಲತೆಯ ಇದೆ, ಆಪ್ತಿ ಮೂಲತೆಯ ಇದೆ. ತ್ರಿವಿಧಂ ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಅಂತ ಹೇಳ್ತಾರೆ. ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣ ತಮಮಿಷ್ಯತೆ. ಇಷ್ಟೆಲ್ಲ ತಿಳ್ಕೊಂಡೆ ಸಾಹಿ. ಹೌದು, ವೇದದ ಅನುವಚನ. ವೇದ ಮತ್ತೆ ಮತ್ತೆ ಹೇಳಿದೆ ಅಂತ ಅರ್ಥ. ಅನು ಅಂದ್ರೆ ಪುನಃ ಪುನಃ. ವೇದ ಒಂದ್ಸರ್ತಿ ಹೇಳಿದ್ರೆ ವಚನ, ಮತ್ತೆ ಮತ್ತೆ ಹೇಳಿದ್ರೆ ಅನುವಚನ. ಇನ್ನೊಂದರ್ಥ ವೇದಾನುಸಾರಿ ವಚನಂ, ವೇದಾನುಸಾರಿಯಾದ ವಚನವು ವೇದವಚನ. ವೇದಗಳ ಬಗ್ಗೆ ರೆಫರ್ ಮಾಡಿದಾಗ ಆ ಅರ್ಥ, ಬೇರೆದಕ್ಕೆ ರೆಫರ್ ಮಾಡಿದಾಗ ವೇದ ಅನುಸಾರಿ ಅಂತ ಅರ್ಥ ಮಾಡಬೇಕು. ಅನುಶಬ್ದಕ್ಕೆ ಎರಡರ್ಥನೂ ಇದೆ. ವೇದಾಂತ ಕೃತಿ ಔ ಉಪನಿಷದಾಂ ಕರ್ತಾ ಇತ್ಯನ್ಯಥಾ ಪ್ರತೀತಿ ನಿರಾಸಾರ್ಥಮಃ. ವೇದಗಳಿಗೆ ಕರ್ತ ಅಂದರೆ ಉಪನಿಷತ್ಗೆ ಕರ್ತ ಅಂತ ಅರ್ಥ ಮಾಡ್ತಾರೆ, ತಪ್ಪು ಅಂತ ಹೇಳೋದಕ್ಕೋಸ್ಕರ ವೇದೇತಿ. ವೇದ ವೇದಾರ್ಥ, ವೇದ ನಿರ್ಣಯ ಅಂದರೆ ಏನರ್ಥ, ವೇದಾರ್ಥ ನಿರ್ಣಯ ಅಂತ ಅರ್ಥ. ವೇದ ನಿರ್ಣಯ, ವೇದಾರ್ಥ ನಿರ್ಣಯ ಅದು ಇಂಪಾರ್ಟೆಂಟೇ. ವೇದ ನಿರ್ಣಯನೂ ಮಾಡಬೇಕು, ವೇದಾರ್ಥ ನಿರ್ಣಯನೂ ಮಾಡಬೇಕು. ಈ ವೇದ ನಿರ್ಣಯ ಮಾಡೋದು ಅಂದ್ರೆ ಏನು, ಯಾವುದು ವೇದ ಯಾವುದು ವೇದ ಅಲ್ಲ ಆದರೂ ತೀರ್ಮಾನ ಮಾಡಬೇಕು. ಅರ್ಥ ಆಯ್ತಾ? ಇವಾಗ ಅಲ್ಲ ಉಪನಿಷತ್ತೆಲ್ಲ ಬಂದ್ಬಿಟ್ಟು ಇತ್ತೀಚೆಗೆ ಎಲ್ಲ ಉಪನಿಷತ್ತುಗಳು, ಮತ್ತವರೆಲ್ಲ ಏನ್ ಮಾಡ್ಬಿಡ್ತಾರೆ, ಉಪನಿಷತ್ ಏಟ್ ಮಾಡ್ಕೊಂಡ್ಬಿಡ್ತಾರೆ. ಉಪನಿಷತ್ ಭಾರಿ ಒಪ್ತಾರೆ ಜನ, ಅದಕ್ಕೇನ್ ಮಾಡೋದು, ಉಪನಿಷತ್ನಲ್ಲಿ ಹೆಸರು ಹಾಕಿ ಗ್ರಂಥ ಬರೆದ್ಬಿಡೋದು. ಅವಾಗ ಏನಾಗುತ್ತೆ ನಮ್ಗೆ ಕನ್ಫ್ಯೂಷನ್ ಆಗ, ಇಲ್ಲಿ ನೋಡಿದ್ರೆ ನಾರಾಯಣ ಉಪನಿಷತ್ತು, ಅಲ್ಲಿ ನೋಡಿದ್ರೆ ಅಲ್ಲೂ ಉಪನಿಷತ್ತು, ಹಾಗಿದ್ರೆ ಎಲ್ಲರಿಗೂ ಪ್ರತಿಪಾದ್ಯರಾಗ್ತಾರಲ್ಲ, ಅದೇನು ಮಾಡ್ಬೇಕಾಗ. ಅದಕ್ಕೆ ವೇದ ಯಾವುದು ಅಂತ ಗೊತ್ತಾಗದೆ ಹೋಗ್ಬಿಡುತ್ತಾಗ ಏನು ಹೇಳಬೇಕಾಗ, ವೇದ ಯಾವುದು, ಇವತ್ತು ಸರಿಯಾದ ಅಕ್ಕಿ ಯಾವುದು ಬೆಳೆ ಯಾವುದು ಗೊತ್ತಾಗ್ತಾ ಇಲ್ಲ, ಆ ಸ್ಥಿತಿ ಇದೆ. ಯಾವ್ದು ಇವತ್ತು ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ ಅಂತ ಗೊತ್ತಾಯ್ತಾ, ಪ್ಲಾಸ್ಟಿಕ್ ಅಕ್ಕಿ ತಿಂದರೆ ಸತ್ತೋಗ್ತಾನೆ. ಪ್ಲಾಸ್ಟಿಕ್ ಅಕ್ಕಿ ಮತ್ತು ಬರೀ ಕೊಬ್ಬಿನ ಬೆಣ್ಣೆ ಇದರದಲ್ಲ, ಗೋವುಗಳದಲ್ಲೇ ಅಲ್ಲ, ಪ್ರಾಣಿಗಳದೇ ಅಲ್ಲ, ಫಸ್ಟ್ ಆಫ್ ಆಲ್ ಏನದು, ಬರೀ ಕೊಬ್ಬು, ಹಾಲು ಕೂಡ ಅಲ್ಲ ಅದು. ಅಂಥದ್ದೆಲ್ಲ ಮೋಸ ಮಾಡ್ತಾರೆ, ನಮಗೇನು ಗೊತ್ತಾಗೋದಿಲ್ಲ ಅವತ್ತು ಏನಂತ ಇದೇನಂತನೂ ಗೊತ್ತಿಲ್ಲ. ಅದಕ್ಕೆ ವೇದ ನಿರ್ಣಯ ಮಾಡೋದು ಫಸ್ಟು, ಅದರಲ್ಲಿ ಅರ್ಥ ಇರೋ ನಿರ್ಣಯ ಮಾಡೋದು ಮುಂದಿನ ಪ್ರಶ್ನೆ. ಈಗ ಸೊ ಎರಡನ್ನೂ ಮಾಡಲಿಕ್ಕೆ ಆಚಾರ್ಯ ಅದಕ್ಕೇನು ವೇದಾರ್ಥ ಅಂತ ಯಾತಕ್ಕೆ ಉಪಯೋಗಿಸ್ಲಿಲ್ಲ ಅಂದರೆ ಎರಡೂ ಆಗಬೇಕು, ವೇದ ನಿರ್ಣಯನೂ ಆಗಬೇಕು, ವೇದಾರ್ಥ ನಿರ್ಣಯನೂ ಆಗಬೇಕು. ಅದಕ್ಕೋಸ್ಕರವಾಗಿ ವೇದ ಅಂಬೋದು ಒಂದರ್ಥ ಇಟ್ಕೊಂಡು ಎರಡನೇ ಅರ್ಥದಲ್ಲಿ ವೇದಾರ್ಥ ಅಂತರ್ಥ ಅಂತ ತಿಳಿಸಿದ್ರು. ಬೇಕೇ ಬೇಕಿದ್ರೆ ಸಾಧ್ಯನೇ ಇಲ್ಲ. ತದಾತ್ಮಿಕ ವೇದ ವೇದಾರ್ಥ ತಸ್ಯಾಂತೋ ನಿರ್ಣಯ ತದಾತ್ಮಿಕ ತಾದರ್ಥ್ಯಾತ್ ತಚ್ಛಾದ್ಯಂ. ತಾದರ್ಥ್ಯಾತ್ ತದಾತ್ಮಿಕ ಅಂದ್ರೆ ಏನರ್ಥ, ಅದಕ್ಕೋಸ್ಕರ ಹೋಗಿದ್ದನ್ನು ಅದೇ ಅಂತ ಕರೀತಾರೆ. ಆತ್ಮಿಕ ಅಂದರೆ ಸ್ವರೂಪ ಅಂತ ಅರ್ಥ. ಸ್ವರೂಪ ಅಂದ್ರೆ ಏನು, ವೇದ ನಿರ್ಣಯ ಸ್ವರೂಪ. ವೇದ ನಿರ್ಣಯದ ಉದ್ದೇಶ ಹೊಂದಿರೋದ್ರಿಂದ ತಾದರ್ಥೆ, ವೇದ ನಿರ್ಣಯ ಉದ್ದೇಶಕ್ಕೆ ಹೊರಟಿರೋದ್ರಿಂದ ವೇದ ನಿರ್ಣಯ ಆತ್ಮಿಕ. ಇಲ್ಲ, ವೇದ ನಿರ್ಣಯನೇ ಸ್ವರೂಪ ಅಲ್ಲ, ವೇದ ನಿರ್ಣಯದ ಉದ್ದೇಶವನ್ನು ಹೊಂದಿರತಕ್ಕಂಥ ಕೃತಿಯಾಗಿದ್ದಕ್ಕೆ ಆ ಅರ್ಥದಲ್ಲಿ ಸೂತ್ರ ಇದೆ. ತಾದರ್ಥೆ ತಾದಾತ್ಮ್ಯ ಮೀಮಾಂಸ ಇದೆ. ತಾದರ್ಥ್ಯ ತಾಚ್ಛಬ್ದ್ಯಂ, ತಚ್ಛಬ್ದ ತಚ್ಛಬ್ದಸ್ಯ ಭಾವ ತಾಚ್ಛಬ್ದ್ಯಂ. ಮೀಮಾಂಸಾ ಬ್ರಾಹ್ಮೀ, ಬ್ರಾಹ್ಮೀ ಮೀಮಾಂಸ ಆಚಾರ ಬರೀತಾರೆ ಬೇರೆ ಕಡೆಗೆ. ಮೀಮಾಂಸಾ ತ್ರಿವಿಧ ಪ್ರೋಕ್ತ, ಬ್ರಾಹ್ಮೀ ದೈವೀ ಚ ಕಾರ್ಮಿಕಿ. ಬ್ರಾಹ್ಮೀ ದೈವೀ ಕಾರ್ಮಿಕಿ, ಬ್ರಾಹ್ಮಿ ಅಂದರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಬ್ರಹ್ಮೀಮಾಂಸ, ದೈವಿ ಅಂದರೆ ಅಥಾತೋ ದೈವಿ ಮೀಮಾಂಸ ಅದು ದೈವಿ. ಇದು ಅಥಾತೋ ಕರ್ಮ ಧರ್ಮ ಜಿಜ್ಞಾಸ ಅದು ಕಾರ್ಮಿ. ಈ ಕಾರ್ಮಿಕಿ ಮೂರು ಜಿಜ್ಞಾಸೆ ಸೂತ್ರಗಳಿವೆ. ಅದಕ್ಕೋಸ್ಕರ ಇಲ್ಲಿ ಯಾವ್ದು ತಗೊಳ್ಬೇಕು ಅಂದರೆ ಬ್ರಹ್ಮ ಮೀಮಾಂಸ ತಗೋಬೇಕು ಅಂತ ಅರ್ಥ. ತಸ್ಯಾಹ ಕರ್ತ ಇತಿ ಶೇಷ ಕುತ ಏತತ್ ಇತ್ಯತಃ ತಥಾಚೇತಿ. ಈ ಅರ್ಥ ಯಾತಕ್ಕೆ ಮಾಡಿದಿರಿ ಅಂದರೆ ಯುಕ್ತಿ ಸೂತ್ರಕೃತ. ಅಲ್ಲಿ ವೇದವಂತ ಉಪನಿಷತ್ವಂ ಅರ್ಥ ರೂಲ್ ಡೌನ್, ಅದು ಬರೋದೇ ಇಲ್ಲ. ಈ ಅರ್ಥನೇ ಯಾಕೆ ತಗೋಬೇಕು, ಯಾವಾಗ ಅರ್ಥ? ಉದಾಹರಣೆಗೆ ನಾವು ಯಾವುದು ವ್ಯಾಕರಣ ಸೂತ್ರ ತಗೊಂಡ್ಬಿಡೋಣ, ಅದು ತಗೊಳ್ಬಾರ ಯಾವ್ದು ತಗೋ, ಮೂರಲ್ಲಿ ಒಂದಾಗು, ಮೂರಲ್ಲಿ ಒಂದರಲ್ಲೂ ಪ್ರಧಾನ ಯಾವುದು, ಬ್ರಾಹ್ಮಿ. ಅದಕ್ಕೋಸ್ಕರ ಬ್ರಾಹ್ಮಿ ಅಂತ ಅರ್ಥ ಬರುತ್ತೆ. ಚಾಲನೆಯಲ್ಲಿ ವೇದಗಳೇ ಹೋಗಿದೆ ಇವತ್ತು, ಎಷ್ಟು ಗೊತ್ತಾಯ್ತಾ? ವೇದಗಳು ಎಷ್ಟು ಉಳ್ಕೊಂಡಿದೆ ಇವತ್ತು, ವೇದಗಳು ಅನಂತ ಇರೋದು ಎಷ್ಟು ಗೊತ್ತಾ? ಇಷ್ಟೇ ಎಷ್ಟು ವೇದ ಇರೋದು ಗೊತ್ತಾಯ್ತು, ಇಷ್ಟೇ ಎಲ್ಲ ವೇದ ಸರಿ, ಇಷ್ಟೇ ಸಣ್ಣ ಅಕ್ಷರ ಇಷ್ಟೇ ಪ್ರಿಂಟ್ ಆಗುತ್ತೆ. ಅನಂತ ವೇದ ಇಷ್ಟಕ್ಕೆ ತಂದರೆ ಎಷ್ಟು ಕರ್ಕೊಂಡಿರ್ಬೇಕಾಗುತ್ತೆ, ಅರ್ಥ ಆಯ್ತಾ? ಅದರಿಂದ ಇನ್ನು ಇದಂತೂ ಗೋವಿಂದ ದೈವಿ ಮಾಂಸ ಸೂತ್ರಗಳು ಸ್ವಲ್ಪ ಸಿಕ್ಕಿದೆ, ಪೂರ್ತಿ ಸಿಕ್ಕೇ ಇಲ್ಲ ಫಸ್ಟ್. ಅದು ಆದ್ಯಂತ ಸೂತ್ರಗಳನ್ನ ಆಚಾರ್ಯ ಕೋಟ್ ಮಾಡ್ತಾರೆ, ಸವಿಷ್ಣು ರಾಹ ಹೀತಂ ಬ್ರಹ್ಮೆ ತ್ಯಾಚಕ್ಷತೆ ಎರಡನ್ನು ಅವರೇ ಕೋಟ್ ಮಾಡ್ತಾರೆ. ಉಳಿದು ಸರಿಯಾದ ಅಥೆಂಟಿಕ ಸಿಗೋದೇ ಇಲ್ಲ. ಅವಧಿರಾಜ ಸ್ವಾಮಿ ಬರೀತಾರೆ, ಅದು ಆಚಾರ್ಯ ಮಾತಿಗೆ ಆಚಾರ್ಯ ಮಾತಿದೆ. ಕೋಟ್ಯಂಶೋಪಿ ನ ವಿದ್ಯತೆ, ಕೋಟ್ಯಂಶೋಪಿ ನ ವಿದ್ಯತೆ. ಗ್ರಂಥಗಳು ಎಷ್ಟಿವೆಯೋ ಅದು ವೇದಗಳು ಬಿಟ್ಬಿಡಿ, ಅದು ಅನಂತ ಹೊರಟೋಯ್ತು. ಪ್ರೌಢಶಯ ಗ್ರಂಥಗಳಲ್ಲೂ 1 crore ಉಳ್ಕೊಂಡಿಲ್ಲ. ಕೋಟಿ ಗ್ರಂಥಗಳಲ್ಲಿ 1 ಗ್ರಂಥನೂ ಉಳ್ಕೊಂಡಿಲ್ಲ ಅಂದರೆ ಎಷ್ಟು ಕಳ್ಕೊಂಡಿರ್ಬೇಕು? 1 crore ಕೊಟ್ಟರೆ 1 rupee ಉಳಿಸ್ಕೊಂಡಿಲ್ಲ ಅಂದರೆ ಎಂಥ ಲಾಸ್ ಇರಬೇಕು ಅಲ್ಲ. ಅದು ಎಕ್ಸಾಗ್ರೇಷನ್ ಅಂತ ಕೇಳಿದರೆ ಅಲ್ಲ, ಶತಕೋಟಿ ಪಂಚರಾತ್ರ ಶ್ಲೋಕ ಇರೋದು ಗೊತ್ತಾಯ್ತಾ. ಇವತ್ತು 100 ಸಿಗುತ್ತೆ ಅಂದರೆ ಹೋಯ್ತಲ್ಲ, ಶತಕೋಟಿ ಮೂಲರಾಮಾಯಣ ಇರೋದು. 1 ಶ್ಲೋಕನೂ ಸಿಗೋದಿಲ್ಲ ಅಂದರೆ ಎಷ್ಟಾಯ್ತು ಅಲ್ಲಿಗೆ? 100 crore ಹೋದಾಗತ್ತೆ, 100 crore ಹೋಯ್ತಲ್ಲ. 100 crore ಹೋದರೆ ಕೋಟ್ಯಂ ಶೋಪಿ ಎಂಬುದು ಸ್ಪಷ್ಟ ಆಯ್ತಾ. ಅದೇ ರೀ ಶತಕೋಟ್ಯ ಪಂಚರಾತ್ರಂ ರಾಮಸ್ಯ ಚರಿತಂ ತಾವತ್ ಆಚಾರ್ಯ ಬರೀತಾರೆ. ಶತಕೋಟಿ ಪಂಚರಾತ್ರ, ಶತಕೋಟಿ ಮೂಲರಾಮಾಯಣ ಅವೆಲ್ಲ 100 ಶ್ಲೋಕದ ಮಹಾಭಾರತನೇ ಸರಿಯಾಗಿ ಸಿಗೋದಿಲ್ಲ, ಎಷ್ಟು ಕಳೆದು ಹೋಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಶಬ್ದ ಧ್ವನಿ ಶಾಸ್ತ್ರ ಕಳೆದು ಹೋದರೆ ಅದು ಇರ್ರಿಪೇರೇಬಲ್ ಲಾಸ್. ಅದು ಬೇರೆ ಧರ ಹೋಯ್ತು ಮತ್ತೆ ತರಬಹುದು, ಬುದ್ಧಿ ಹೋದರೆ ಏನು ಮಾಡಕ್ಕೆ ಬರೋದು. ಬುದ್ಧಿ ಹೋದರೆ ಅಷ್ಟು ಕ್ಲೋಸ್. ಆದರೆ ಭವಿಷ್ಯ ಇವತ್ತು ಇಷ್ಟಾದರೂ ಕೂಡ ಧೀಯೋಧನ ಪ್ರಚೋದಯ ಅಂತ ಹೇಳೋದಿಲ್ಲ. ಬುದ್ಧಿ ದೊಡ್ಡದು ಅಂತ ಹೇಳಿದ ಮೇಲೆ ಅದು ಪ್ರಯತ್ನ ಪಡಬೇಕಲ್ಲ. ಗಾಯತ್ರಿ ಮಂತ್ರ ಸರಿಯಾಗಿ ಹೇಳ್ತಿದ್ರೆ ಬುದ್ಧಿ ಕೆಡದಂತೆ ನೋಡ್ಕೊ, ಯಾವಾಗ ಬುದ್ಧಿ ಜಾಗೃತವಾಗಬೇಕು, ಒಂದು ತಪ್ಪು ಮಾಡಬಾರದು, ಮರಿಬಾರದು, ಆಮೇಲೆ ಬೆಳೆಸ್ಬೇಕು. ಅವೆಲ್ಲದಕ್ಕೇನಿರಬೇಕು? ಬುದ್ಧಿ ಇರಬೇಕು. ಗಾಯತ್ರಿ ಮಂತ್ರದ ಮೇನ್ ಥೀಮ್ ಅದೇ, ಧಿಯೋ ಯೋನಃ ಪ್ರಚೋದಯ, ಪರಮಾತ್ಮ ನಮ್ಮ ಬುದ್ಧಿಗಳನ್ನು ಪ್ರೇರೇಪಣೆ ಮಾಡಲಿ ಸನ್ಮಾರ್ಗದಲ್ಲಿ ಅಂತ ಅರ್ಥ. ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಹೇಳ್ತಾರೆ ಏನ? ಅದೇ ಧರ್ಮ ಮಾರ್ಗ. ಎಲ್ಲಿ ಬುದ್ಧಿ? ಏನ ಧರ್ಮಮಾರ್ಗದಲ್ಲಿ. ಸವೇದಾಂತ ಕೃತ್ ಸಕಾಲಕಃ ಯುಕ್ತಿ ಸೂತ್ರಕೃತ್ ವೇದಾರ್ಥ ನಿರ್ಣಯಾರ್ಥ ಯುಕ್ತಿ ಸೂಚಕ ವಾಕ್ಯಕೃತ್ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ವೇದಾರ್ಥ ನಿರ್ಣಯ ಅರ್ಥ ಯುಕ್ತಿ ಸೂಚಕ ವಾಕ್ಯಕೃತ್. ವೇದಾರ್ಥ ನಿರ್ಣಯ ಮಾಡತಕ್ಕಂಥ ಉದ್ದೇಶ ಹೊಂದಿರುವ, ಅರ್ಥ ಅಂದರೆ ಉದ್ದೇಶ ಹೊಂದಿರುವ, ಯುಕ್ತಿ ಸೂಚನೆ ಮಾಡತಕ್ಕಂತಹ ವಾಕ್ಯಗಳನ್ನು ರಚನೆ ಮಾಡಿದವರು ಅಂತ ಅರ್ಥ. ಸಕಾಲಕಃ ಇತಿ ದ್ವಿತೀಯರ ಕಾಲ ಸಕಲ ಧಾತೋ ನಾನಾಧ್ಯರ್ಥತೆಯ ಪ್ರಸಿದ್ಧತ್ವಾತ್ ನಿಗದ ವ್ಯಾಖ್ಯಾನಮೇತದಿತಿ ಆಚಷ್ಟೇ. ಇಲ್ಲಿ ಕಾಲಕಃ ಅಂತ ಹೇಳಿದಾಗ ಡೌಟ್ ಬರುತ್ತೆ, ಕಾಲ ನಿಯಾಮಕ ನಾನೇ ಅಂತ ಅರ್ಥ ಬಂದಾಗಾಯ್ತು. ಇರ್ಬೋದು ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಇದೆ, ಆದರೆ ಇಲ್ಲಿ ರಿಲೆವೆಂಟ್ ಆಗುತ್ತೆ ಅಂದರೆ ಆ ಅರ್ಥ ಅಲ್ಲ ಇಲ್ಲಿ. ಅದಕ್ಕೆ ಕಲ ಧಾತೋ ಜ್ಞಾನಾದಿ ಅರ್ಥತಯ ಕಲ ಕಾಮಧೇನೋ. ಆಚಾರ್ಯರು ಕಾಲೋಸ್ಮಿ ಲೋಕಕ್ಷಯಕೃತ್ ಅರ್ಥ ಬರೀಬೇಕಾದ್ರೆ 4-5 ಅರ್ಥ ಹೇಳ್ತಾರೆ ಅಲ್ಲಿ, ಗೊತ್ತಾಯ್ತಾ. ಕಲ ಕಾಮಧೇನೋ ಕಲ ಬಂಧನೆ ಇತ್ಯಾದಿ. ಆದ್ದರಿಂದ ಇಲ್ಲಿ ಕಾಲ ಅಂದರೆ ಈ ಕಾಲ ತಗೋಬಾರದು, ಜ್ಞಾನ ಕೊಡವನು ನಾನೇ ಅಂತ ಅರ್ಥ. ಯುಕ್ತಿಸೂತ್ರವನ್ನು ಬರೆಯೋದ್ರ ಮೂಲಕವಾಗಿ ಜ್ಞಾನ ಕೊಡಬವನು ನಾನು ಅಂತ ಅರ್ಥ. ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸ್ಕಂದ ಪುರಾಣದ ವಾಕ್ಯ ಕೊಡ್ತಾರೆ. ಸೊ ಆ ಯುಕ್ತಿಸೂತ್ರವನ್ನು ಬರೆದವನು ಅವನೇ, ಜ್ಞಾನ ಕೊಟ್ಟವನು ಅವನೇ ಅಂತ ಅರ್ಥ ಮಾಡಬೇಕೇ ಹೊರತು ಕಾಲ ನಿಯಾಮಕ ಅನ್ನೋ ಅರ್ಥ ಇದೆ ಇಲ್ಲಿ ರಿಲೆವೆಂಟ್ ಅಲ್ಲ. ಇಲ್ಲಿ ಬೇಕಾದ ಅರ್ಥ ತಗೋಬೇಕು. ಹಾ, ಎಲ್ಲಿದೆ ಇತಿ ದ್ವಿತೀಯನ ಕಲದ ಅಲ್ಲ, ಏನಿದೆ ಕಾಲಕಃ ಅಲ್ಲ, ಅದಕ್ಕೆ ಹೇಳಿದ್ದು ದ್ವಿತೀಯನ ವೇದಾಂತ ಕೃತ್ ಒಂದು, ಕಾಲಕ ಎರಡನೇದು ಅರ್ಥ. ಹಾ, ಅದಕ್ಕೆ ಬರ್ತದೆ ಈ ದ್ವಿತೀಯನ ಕಾಲಕ ಅಂದಕ್ಕೆ ಮೊದಲೇ ಅರ್ಥ ವೇದಾಂತ ಕೃತ್ ಒಂದು, ಕಾಲಕ ಎರಡು. ಇನ್ನೊಂದರ್ಥ ಎರಡನೇ ಸತ್ಪಂದರ ಕಾಲಕ ಅವ ಏನ್ ಮಾಡ್ಬೇಕು, ಒಂದಕ್ಕೆ ಈ ಅರ್ಥ ಇಡೋದಕ್ಕೆ ಅದನ್ನ ಇಟ್ಕೊಳ್ಳಿ, ಒಂದಕ್ಕೆ ಕಾರಣೀಯವಾಗಿ ಇಡೋದಕ್ಕೆ ಅದನ್ನ ಇಟ್ಕೊಳ್ಳಿ ಅಷ್ಟೇ. ಆ ಅರ್ಥದಲ್ಲಿ ಅದು ಬರುತ್ತೆ ಅಂತ ಹೇಳಿ ಎರಡು. ಹಾ, ಕಾಲಕನೇ ಹೌದು, ಒಂದು ಕಾಲಕ ಕಾ ಹೌದು, ಎರಡರಲ್ಲೂ ಹಾಗೆ ಇದೆ ತಪ್ಪಿಂಟಾಗಿ. ಏನಂತ ಕಾಲಕ ಅಂದ್ರು ಮಾತಾಣ ಇದೆಯಾ ಸಾಲಕ ಅಲ್ಲ, ತಪ್ಪದ್ ಇದೆ ಕಾಲದ ಜಿಟಿಕಾರ ಸ್ಪಷ್ಟ ಬರೆದಿದ್ದಾರೆ ಎರಡನೇ ಸತ್ ಕಾಲಕ ಅಂತ ಹೇಳಿದ ಮೇಲೆ ಸಾಲಕ ಆಗೋದಿಲ್ಲ. ಪ್ರಸಿದ್ಧತ್ವಾ ನಿಗದ ವ್ಯಾಖ್ಯಾನ ಮೇತದಿತಿ ಆಚಷ್ಟೇ. ಜ್ಞಾನಾದ್ಯರ್ಥತೆಯ ಜ್ಞಾನಾದಿ ಶಬ್ದ ಹೇಳಿದ್ರಿಂದ ಅನೇಕ ಅರ್ಥ ಇದೆ ಅಂತ ಪ್ರೂವ್ ಆಯ್ತು ಅದರಿಂದ. ಅದು ಕಾಲಕಃ ಜ್ಞಾನಹಕ ಜ್ಞಾನಹಾರಿ ಇತಿ ಪದ್ಮನಾಭತೀರ್ಥಿಯೇ. ಹೊಸ ಅರ್ಥ ಬರೋದು ಪದ್ಮನಾಭತೀರ್ಥ ಇದೆ ಅಂತ ಅರ್ಥ ಬರೆದ್ರವರು. ಯೋಗ್ಯರಿಗೆ ಜ್ಞಾನ ಕೊಡೋನು ನಾನೇ, ಅಯೋಗ್ಯರಿಗೆ ಜ್ಞಾನ ತೆಗೆಯೋನು ನಾನೇ. ಅದೇ ಬ್ರಹ್ಮಸೂತ್ರಗಳಿಂದ ಅಪಾರ್ಥ ಬರ ಮಾಡಲಿಲ್ಲ ಅವರಿಗೆ, ಅದೇ ಬ್ರಹ್ಮಸೂತ್ರಗಳಿಂದ 21 ಏನರ್ಥ ಮಾಡಿಕೊಂಡ್ರು ಅಪಾರ್ಥ. ಅದಕ್ಕೆ ಯೋಗ್ಯರಿಗೆ ಜ್ಞಾನ ಕೊಡೋನು ನಾನೇ ಬ್ರಹ್ಮಸೂತ್ರಗಳ ಮೂಲಕ, ಅಯೋಗ್ಯರಿಗೆ ಜ್ಞಾನ ತೆಗೆಯೋನು ನಾನೇ ಅಂತ ಹೇಳ್ತಾ ತಿಳಿಸಿ ಪದ್ಮನಾಭತೀರ್ಥಿಯೇ. ಕಾಲ ಕಾಲ ಧಾತೋ ಜ್ಞಾನಾದ್ಯರ್ಥತೆಯ ಪ್ರಸಿದ್ಧತ್ವ ನಿಗದ ವ್ಯಾಖ್ಯಾನ ಮೇತದಿತಿ ಆಚೆಷ್ಟೆ. ನಿಗದ ವ್ಯಾಖ್ಯಾನ ಅಂದರೆ ವೇದದ ಒಂದು ಭಾಗ ನಿಗದಗಳು ಅಂತ ಕರೀತಾರೆ, ಅದರ ಅರ್ಥ ಅಂತ ತಾತ್ಪರ್ಯ. ವೇದಾಂತ ಕೃತ್ ಇತ್ಯಾದೇವ ವ್ಯಾಚಷ್ಟೆ ಇತ್ಯತಃ ಸ ಸಕಾಲಿತ್ತೆ ತತ್ ಕುತೋ ನ ವ್ಯಾಖ್ಯಾತಂ ಇತ್ಯತ್ರ ಕಾಲಕ್ಕೆ ದ್ವಿತೀಯ ಏನೈತೆಯ ಚೇಷ್ಟೆ ಇತ್ಯನ್ವಯ. ನೆಕ್ಸ್ಟ್ ಇಷ್ಟಾದ ಮೇಲೆ 15 ಶ್ಲೋಕ ಐತೀಗ, ಉಳಿದಿದ್ದಷ್ಟೀಗ ಇನ್ನು 5. 5 ಶ್ಲೋಕದೊಳಗೆ ಆಚಾರ್ಯರು ದ್ವಾಯಮೋ ಪುರುಷೋ ಲೋಕೆ ಶರಶ್ಚಾಕ್ಷರ ಏವಚ 5 ಶ್ಲೋಕ ಇದೆಯಲ್ಲ ಆಚಾರ್ಯ, ಇದನ್ನು ಸುಮಾರು ಸರ್ವಮೂಲದಲ್ಲಿ 37 ಗ್ರಂಥದಲ್ಲಿ 18 ಸಲ ಕೋಟ್ ಮಾಡ್ತಾರೆ. 18 ಗ್ರಂಥಗಳಲ್ಲಿ ಕೋಟ್ ಮಾಡ್ತಾರೆ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ. 18 ಗ್ರಂಥಗಳು ಮತ್ತೆ ಮತ್ತೆ ಕೋಟ್ ಮಾಡೋದ್ರಿಂದ ಮಹಾ ತಾತ್ಪರ್ಯರ ಮಾತುಗಳು ಅಂತ ಅರ್ಥ. ಇನ್ನೊಂದು ಭಾರಿ ಇಂಟ್ರೆಸ್ಟಿಂಗ್ ಅಂದರೆ ಶಂಕರಾಚಾರ್ಯ ಬರೀತಾ ಹೇಳ್ತಾರೆ, ಎಲ್ಲ ಶಾಸ್ತ್ರಾರ್ಥಕ್ಕಿಂತ ಗೀತಾರ್ಥ ದೊಡ್ಡದು, ಎಲ್ಲ ಶಾಸ್ತ್ರಾರ್ಥ ಬಂದ್ಬಿಟ್ಟಿದೆ. ಅತ್ರ ನ ಕೇವಲ ಸರ್ವ ಗೀತಾರ್ಥ ಕಿಂತು ಸರ್ವಶಾಸ್ತ್ರಾರ್ಥೋಪಿ ಪರ್ಯವಸಿತ ಅಂತ ಶಂಕರ ಭಾಷೆ. ಅಂದರೆ ಇದರಲ್ಲಿ ಎಲ್ಲ ಗೀತಾರ್ಥ ಅಲ್ಲ, ಎಲ್ಲ ಶಾಸ್ತ್ರಾರ್ಥ ಬಂದಿದೆ ಅಂತ ಹೇಳ್ತಾರೆ. ಇದರೊಳಗೆ ಇರೋ ಬರೀ ದ್ವೈತ, ಎಲ್ಲ ಶಾಸ್ತ್ರಾರ್ಥ ಏನಾಯ್ತು ಹಾಗಿದ್ರೆ? ದ್ವೈತ ಆಯ್ತು, ಅವರು ಕೊಟ್ಟಿರೋ ಪ್ರಕಾರನೇ ದ್ವೈತ ಆಯ್ತು. ಅವ್ರು ಯಾವುದೋ ಅಹಂ ಬ್ರಹ್ಮಾಸ್ಮಿಗೆಲ್ಲ ಬರೋದಿಲ್ಲ, ಇದಕ್ಕೆ ಬರೆದು ಬಿಟ್ಟಿದ್ದಾರೆ ಎಲ್ಲ ಶಾಸ್ತ್ರಾರ್ಥ ಇದೆ ಅಂತೇಳಿ. ಅಂದಮೇಲೆ ಅವ್ರ ಪ್ರಕಾರ ಕೂಡ ದ್ವೈತನೇ ಒಪ್ಪಬೇಕು, ಬೇರೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ರಾಮಾನುಜಾಚಾರ್ಯರು ಕೂಡ ಇದು ಬಹಳ ಶ್ರೇಷ್ಠವಾದಂಥ ಭಾಗ ಅಂತ ತಿಳಿಸ್ತಾರೆ. ಈಗ ಎಲ್ಲ ಆಚಾರ್ಯ ಸಮ್ಮತವಾದದ್ದೇನೋ ಇದು ಹೈಯೆಸ್ಟ್ ಅಂತ ಪ್ರೂವ್ ಆಗೋಯ್ತು. ಆ ದ್ವೈತಾರ್ಥ ಅಲ್ಲೇ ಇದೆ, ದ್ವಾಭಿಮೋ ವಿರೋಧ ಇದೆ. ಯಾವ ತೀರಾ ಕನ್ನಡ ಬಂದರೂ ಸಾಕು, ಯಾವ ಭಾಷೆ ಬಂದರೂ ಕೂಡ ದ್ವ ಬಂದ್ರೆ ಏನರ್ಥ? ಎರಡು ಅಂತ ಅರ್ಥ. ಅಂದರೆ ದ್ವೈತ ಆಯ್ತು, ಒಂದಿದ್ದರೆ ದ್ವೈತ ಅಂತಾರೆ, ಅದ್ವೈತ, ಎರಡಿದ್ದರೆ ದ್ವೈತ. ಇಲ್ಲಿ ಎರಡು ಅಂತ ಪದ ಬಂದಮೇಲೆ ದ್ವೈತ ಸತ್ಯ ಆಯ್ತಲ್ಲ, ಅದನ್ನೇ ಆಚಾರ್ಯ ಮತ್ತೆ ಮತ್ತೆ ಹೇಳ್ತಾರೆ. ದ್ವೈತಕ್ಕೆ ಎಷ್ಟು ಮುಖ್ಯವಾದ ಮಾತುಗಳಿವು ಅಂತೇಳಿ ಅದನ್ನೇ ಹೇಳ್ತಾರೆ. ಅದಕ್ಕೆ ಇಷ್ಟು ಹೇಳಿದ್ದೀಗ ಕರ್ಮನಿರ್ಣಯ ಭಾಷೆ ಗೀತಾಯಾಮ ಜೀವ ಭಿನ್ನಸ್ಯ ಏನ ಇದಕ್ಕೆ ಸರ್ವಶ್ರೇಷ್ಠವಾದಿದ್ರೆ ಅರ್ಥ ಇಲ್ಲಿ ಬೇರೆ ಅರ್ಥ ಬರೆದಿಲ್ಲ, ಇದೇ ಅರ್ಥ ಬರೀತಾರೆ, ಮತ್ತೆ ಚೇಂಜ್ ಮಾಡಲಿಲ್ಲ ಅವರು. ಆಮೇಲೆ ಅದೆಲ್ಲ ಸುಳ್ಳೋದು ಬೇರೆ ಕಡೆ ಬರೆದ್ಬಿಡ್ತಾರೆ ನೋಡ್ಸಿ, ಅದು ತಪ್ಪು. ಹೌದು, ಅದು ಮೂರಕ್ಕೆ ಒಟ್ಟು ಇದಿಷ್ಟು ಘಟ್ಟ ಇದು. ಏನು ಹೇಳಿದ್ದಾರೆ ಇವಿಷ್ಟು ಕೂಡ, ಇದಿಷ್ಟು ಗುಹ್ಯತಮಂ ಶಾಸ್ತ್ರ. ಇದು ಎರಡು ರೀತಿ ಮಾಡೋಕ್ಕೆ ಬರುತ್ತೆ, ಇಡೀ 15ನೇ ಅಧ್ಯಾಯನೇ ಗುಹ್ಯತಮ ಶಾಸ್ತ್ರ, ಅದರಲ್ಲೂ ಕೊನೆಗೆ ಇನ್ನೂ ಗುಹ್ಯತಮ, ಗುಹ್ಯಾದ ಗುಹ್ಯತರಮ್ಮಯ ಅಂತ ಹೇಳೋ ಹಾಗಿರೋದ್ರಿಂದ ಅದು ಅದಕ್ಕೆ ನಿತ್ಯದಲ್ಲೂ ಏನು ಪಾರಾಯಣ ಮಾಡಬೇಕು? ಊಟ ಕೊಡೋಕ್ಕಿಂತ ಮುಂಚೆ 15ನೇ ಅಧ್ಯಾಯದ ಪಾರಾಯಣ ಮಾಡಿ. ಇದೇ ಗೀತಾ ಸಾಧ್ಯವಾಗದೆ ಹೋದರೆ 15ನೇ ಅಧ್ಯಾಯ, ಅದು ಎರಡು ಕಾಲ ಚಿಕ್ಕದು, 20ನೇ ಶ್ಲೋಕ. 20 ಶ್ಲೋಕ ಎಷ್ಟೊತ್ತು ಬೇಕಾ ಹೇಳೋದಕ್ಕೆ ಗೊತ್ತಾ? ಎಷ್ಟೊತ್ತು ಬೇಕಾಗ್ಬೋದು? ಹಾಂ, 2 ನಿಮಿಷ, 2 ನಿಮಿಷ. ಒಂದು ಶ್ಲೋಕಕ್ಕೆ 1 ನಿಮಿಷಕ್ಕೆ ಎಷ್ಟು ಹೇಳ್ಬೋದು? 11 ಶ್ಲೋಕ ಹೇಳ್ಬೋದು 1 ನಿಮಿಷಕ್ಕೆ. ಮತ್ತೆ ನೀವೇ ಗಡಿಯ ಇಟ್ಕೊಂಡು ನೋಡಿ, ಬರೋ ಶ್ಲೋಕ ವಸ್ತು ಹೇಳೋಕ್ಕೋರೆ ಬರೋದಿಲ್ಲ, ಬರೋದನ್ನು ಸರಿಯಾಗಿ ಹೇಳಿ, ಆದಾಗ ನಿಮ್ಗೆ 1 ನಿಮಿಷಕ್ಕೆ 11 ಶ್ಲೋಕ ಬರುತ್ತೆ. ಯಾವುದು ಇದಾದರೆ ಅನುಷ್ಠುಪ್ ಶ್ಲೋಕ ಆದರೆ, ಬೇರೆ ಆದರೆ ಸ್ವಲ್ಪ ಡಬಲ್ ಅಕ್ಷರಗಳು ಕೌಂಟ್ ಆಗುತ್ತೆ ಅಷ್ಟೇ, ಗೊತ್ತಾಯ್ತಾ? ಆದ್ದರಿಂದ ಇದು 20 ಶ್ಲೋಕ ಆದ್ದರಿಂದ 2 ನಿಮಿಷಕ್ಕಿಂತ ಕಡಿಮೆ ಎಲ್ಲ ಹೇಳ್ಬೋದು. ಅಷ್ಟು ಸ್ವಲ್ಪ ಇನ್ನೂ ಬಡಿಸ್ತೇವೆ ಅಂತೇಳಿ ಬೂಸಿ ಹಾಕ್ಬಿಡ್ಬೋದು ಅಷ್ಟು ಬೇಗ. ಒಂದು ಮಾನಸಿಕವಾಗಿ ಗಟ್ಟಿಯಾಗಿ ಹೇಳಿದ್ರು ಆಯಿತು, ಮಾನಸಿಕ ಅಲ್ಲ, ಸರಿಯಾಗಿ ಆಪ್ಟಿಮಮ್ ಸ್ಪೀಡ್ ಅರ್ಥ ಆಗ ಹೇಳ್ಬೋದು, ಮತ್ತು ತಮಗೆ ಅರ್ಥ ಆಗಲ್ಲ ಕೇಳೋರ ಕಿವಿಗೂ ಬಿಡ್ಬೋದು. ಆ ರೀತಿ ಹೇಳಿದ್ರು ಕೂಡ ಎಷ್ಟು ಬೇಕು ಅಲ್ಲಿಗೆ? ವಿಷ್ಣು ಸಹಸ್ರ ಮಾಡಿ ಎಷ್ಟೊತ್ತು ಬೇಕು? 107 ಶ್ಲೋಕ. ಎಷ್ಟು ಬೇಕು? ಕರೆಕ್ಟ್ 10 ನಿಮಿಷ ಸಾಕು. 10 ನಿಮಿಷದಲ್ಲಿ ಇಡೀ ವಿಷ್ಣು ಸಹಸ್ರನಾಮ ಹೇಳ್ಬೋದು. 2 ನಿಮಿಷಕ್ಕಿದೆ ಹೇಳ್ಬೋದು. ಆದರೆ ಸ್ವತಃ ಹೇಳೋದಕ್ಕೆ 10 ನಿಮಿಷ, ಮತ್ತು 120 ಶ್ಲೋಕ ಇದೆ, 10 ನಿಮಿಷ ಅದನ್ನು ಹೇಳ್ಬೋದು. ವಾಯುಸ್ತುತಿ 41 ಶ್ಲೋಕ ಇಲ್ಲ, ಅದಕ್ಕೂ 10 ನಿಮಿಷ ಸಾಕು. ಯಾಕಂದರೆ ಅಂತ 40 ಡಬಲ್ ಮಾಡಿ 80 ಆಯಿತು, 80ಕ್ಕೆ ಎಷ್ಟು ಬೇಕು? 15 ನಿಮಿಷ, 10 ನಿಮಿಷ ಕೂಡ ಬೇಡ, ಸರಿಯಾಗಿ ಹೇಳಬೇಕಷ್ಟೆ. ಹ್ಞೂ, ನೋಡ್ಕೊಂಡು ಹೇಳಿದರೆ ಇದು ಮಾಡಿ ಅದೆಲ್ಲ ಇಲ್ಲ, ಬಾಯಿ ಬಂದಿದ್ದನ್ನು ಹೇಳ್ತಿರೋದು ಅಷ್ಟೆ. ಏನ ಯಾವ್ದ ಹೇಳ್ತಿ? ಇಲ್ಲ, ಎಲ್ಲ ಕಡೆ ಹೇಳ್ತಾರೆ, ಸಾಮಾನ್ಯ ಮಠಗಳಲ್ಲಿ ಸಾಮಾನ್ಯ ಹೇಳ್ತಾರೆ, ಮನೆಗಳಲ್ಲೂ ಹೇಳಬೇಕು, ಎಲ್ಲ ಕಡೆ ಮನೆಗಳಲ್ಲೂ ಹೇಳಬೇಕಿದ್ರೆ. ಮುಖ್ಯ ಅಂದರೆ ಕೊನೆ 5 ಶ್ಲೋಕ, 16 ಹೇಳಿ ಕೊನೆ ಪಕ್ಷ. ಎಷ್ಟೊತ್ತು ಬೇಕು ಅದಕ್ಕೆ? 1/2 ನಿಮಿಷ, 5 ಶ್ಲೋಕ ಆದ್ದರಿಂದ 1/2 ನಿಮಿಷ ಕರೆಕ್ಟಾಗಿ ಅಷ್ಟಲ್ಲಿ ಹೇಳ್ಬಿಡ್ಬೋದು, ಆದರೆ ಹೇಳೋದೆಲ್ಲ ತಪ್ಪಾಗುತ್ತೆ. ಇಷ್ಟು ಇಡೀ ಶಾಸ್ತ್ರಾರ್ಥ ಇದೆ. ದ್ವಾಮಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ವಿಭರ್ತ್ಯವ್ಯಯ ಈಶ್ವರಃ ಯಸ್ಮಾಕ್ಷರವತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಸಿತಃ ಪುರುಷೋತ್ತಮಃ ಯೋ ಮಾಮೇವಂ ಅಸಂಮೂಢೋ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಖ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇಷ್ಟು 5 ಶ್ಲೋಕಗಳಿದೆ, ಅದರಲ್ಲಿ ಅರ್ಥ ಹೇಳ್ತಾರೆ ಆಚಾರ್ಯರು. ದ್ವಾಮಿಮೌ ಪುರುಷವು ಲೋಕೆ, ದ್ವೌ ಇಮೌ ಪುರುಷವು ಲೋಕೆ, ಕ್ಷರಃ ಚ ಅಕ್ಷರಃ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರಃ ಉಚ್ಯತೆ. ಬಹಳ ಸುಲಭ, ಗೀತಾ ಶ್ಲೋಕಗಳು ಮಣಿಮಂಜರಿಗಿಂತ ಸುಲಭ. ಗೊತ್ತಾಯ್ತಾ, ಸರಿಯಾಗಿ ಅರ್ಥ. ದೊಡ್ಡ ಶಾಸ್ತ್ರ ಅಷ್ಟು ಸಿಂಪಲ್ ಆಗಿ ಹೇಳೋದು, ಯಾವಾಗ ಸೈಂಟಿಫಿಕ್ ಲ್ಯಾಂಗ್ವೇಜ್ ಯಾವಾಗ ಸಿಂಪಲ್ ಗೊತ್ತಾ. ಲಿಟ್ರೇಚರ್ ಲ್ಯಾಂಗ್ವೇಜ್ ಕಷ್ಟ, ಸೈಂಟಿಫಿಕ್ ಲ್ಯಾಂಗ್ವೇಜ್ ಮಿನಿಮಮ್ ನಾಲೆಡ್ಜಿಂದ ಮೇಂಟೈನ್ ಮಾಡಬೇಕು, ವೆರಿ ಸ್ಟ್ರೈಟ್. ಅದರ ಫಿಗರ್ ಆಫ್ ಏನು ಇರಬಾರ್ದಾಗ, ಫ್ಲವರಿ ಲ್ಯಾಂಗ್ವೇಜ್ ಉಪಯೋಗಿಸ್ಬಾರ್ದಕ್ಕೆ, ಸಿಂಪಲ್ ಸ್ಟ್ರೈಟ್ ಅಂಡ್ ಶಾರ್ಟ್ ಮೂರು ಇರಬೇಕಂದ್ರೆ. ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರಃ ಉಚ್ಯತೆ ಲೋಕೆ ಲೋಕದಲ್ಲಿ. ಅದಕ್ಕಿಂತ ವಿಶೇಷ ಅರ್ಥ ಬೇರೆ, ಸಾಮಾನ್ಯ ಅರ್ಥ ಫಸ್ಟ್. ಲೋಕೆ ಲೋಕದಲ್ಲಿ ಇಮೌ ದ್ವೌ ಪುರುಷವು ಪ್ರೋಕ್ತವು, ಎರಡು ಪುರುಷರಿದ್ದಾರೆ ಅಂತ ಹೇಳಿದ್ದಾರೆ. ಎರಡು ವಿಧ ಪುರುಷರಿದ್ದಾರೆ ಅಂತ ಹೇಳಿದ್ದಾರೆ. ಎರಡು ವಿಧ ಪುರುಷರು ಯಾರು ಅಂದರೆ ಕ್ಷರಃ ಅಕ್ಷರಃ ಏವಚ. ಒಂದು ಗುಂಪು ಯಾರು? ಕ್ಷರ ಪುರುಷರು. ಇನ್ನೊಂದು ಗುಂಪು ಯಾವುದು? ಅಕ್ಷರ ಪುರುಷ. ಕ್ಷರಃ ಸರ್ವಾಣಿ ಭೂತಾನಿ, ಸರ್ವಾಣಿ ಭೂತಾನಿ ಬ್ರಹ್ಮಾದಯೋ ಹಿ ಭೂತಾನಿ. ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳು ಕೂಡ ಯಾವ ಗುಂಪಿನಲ್ಲಿ ಬರ್ತಾರೆ? ಕ್ಷರ ಗುಂಪಿನಲ್ಲಿ. ಆಮೇಲೆ ಅಕ್ಷರ ತುಂಬ ಜನ ಇಲ್ಲ, ಒಬ್ಬರೇ ಇರೋರು ಅಕ್ಷರ. ಕೂಟಸ್ಥ ಅಕ್ಷರ ಏವಚ, ಯಾರವರು? ಮಹಾಲಕ್ಷ್ಮಿ. ಆದ್ದರಿಂದ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥ ಅಕ್ಷರ ಉಚ್ಯತೆ. ಅಷ್ಟಾಯ್ತು. ಉತ್ತಮ ಆಗಿದ್ದರೆ ದೇವರ ವಿಷಯ ಬರಲಿಲ್ಲ ಅಂತ ಕೇಳಿದರೆ, ಇನ್ನೊಬ್ಬನಿದ್ದಾನೆ, ಇನ್ನೊಬ್ಬನಿದ್ದಾನೆ. ಅವರ ಉತ್ತಮ ಪುರುಷಸ್ತು ಅನ್ಯ, ಇವರಿಬ್ಬರಿಂದ ಸಪರೇಟ್ ಇನ್ನೊಬ್ಬನಿದ್ದಾನೆ. ಆತನೇನಂತ ಕರೀತಾರೆ? ಪರಮಾತ್ಮ ಇತಿ ಉದಾಹೃತ, ಪರಮಾತ್ಮ ಅಂತ ಕರೀತಾರೆ. ಆತನ ವೈಶಿಷ್ಟ್ಯ ಅಂದ್ರೇನು? ಯಹ ಲೋಕತ್ರಯಂ ಆವಿಶ್ಯ ವಿಭರ್ತಿ ಅವ್ಯಯ ಈಶ್ವರ. ಲೋಕತ್ರಯಂ ಆವಿಶ್ಯ, ಮೂರು ಲೋಕಗಳ ಒಳಗೆ ಪ್ರವೇಶ ಮಾಡಿ ಅವ್ಯಯ ವಿಭರ್ತಿ ಧರಿಸಿದ್ದಾರೆ. ಪ್ರವೇಶ ಮಾಡಿರೋ ತಾನು ಉಳಿಲಕ್ಕಲ್ಲ, ಅವನು ಉಳಿಸೋಕ್ಕೋಸ್ಕರ ತಾನು ಪ್ರವೇಶ ಮಾಡಿದ್ದಾನೆ, ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಅಲ್ಲ, ಲೋಕತ್ರಯ ನಾಶ ಆಗುತ್ತೆ ಪಡೆಯ ಕಾಲದಲ್ಲಿ ಅವನ ಗತಿ ಏನು ಅಂದರೆ ಅವ್ಯಯ. ಲೋಕ ನಾಶವಾದರೂ ಕೂಡ ಪರಮಾತ್ಮ ನಾಶವಾಗೋದಿಲ್ಲ. ಅದ್ಯಾಕೆ? ಜಗತ್ತೊಡಗಿರೋ ನಾವು ನಾಶವಾದ ಮೇಲೆ ಒಡಗಿರೋ ಪರಮಾತ್ಮ ನಾಶವಾಗಬೇಕಲ್ಲ ಅಂದರೆ ಈಶ್ವರ ಸಮರ್ಥ. ಒಂದು ಬೋಟಲ್ಲಿ ಕೂತಿದ್ರು ಮುಳುಗಿತು, ನಾಲ್ಕು ಜನ ಬದುಕಿದ್ರು ಮುಳಿದ ಸತ್ತೋದ್ರು. ಯಾಕೆ? ಈಜು ಬಂದವರು ಬದುಕಿದ್ರು, ಈಜು ಬಂದ ಸತ್ತೋದ. ಮತ್ತು ಈಜು ಬಂದಿದ್ದಕ್ಕೆ ಏನಾದ ಅವನೀಗ ಬದುಕಿದ. ಈಶ್ವರ ಸಮರ್ಥ. ಅದರಿಂದ ಜಗತ್ತು ನಾಶವಾದರೂ ಕೂಡ ನಾಶವಾಗದೇ ಇರೋ ಶಕ್ತಿ ನನಗಿದೆ, ಅದಕ್ಕೆ ನನಗೆ ಏನೂ ಆಗೋದಿಲ್ಲ. ಅರ್ಥ ಆಯ್ತಾ? ಲೋಕತ್ರಯ ಪ್ರವೇಶ ಮಾಡ್ತಾನೆ. ತಕ್ಷಣ ಪ್ರಶ್ನೆ ಬಂತು, ಪ್ರವೇಶ ಮಾಡಿದಾಗ ಕಾರಲ್ಲಿ ಕಾರಿಗೆ ಆಕ್ಸಿಡೆಂಟ್ ಆದರೆ ಕೂತವನಿಗೆ ಆಗಬೇಕಲ್ಲ ಅಪಾಯ. ಕೂತವನಿಗೇನು ಹೊಡೆದಿಲ್ಲ, ಡೈರೆಕ್ಟಾಗಿ ಕಾರಿಗೆ ಹೊಡೆದ್ರೆ ಒಳಗಿರೋನು ಸಾಯ್ತಾನೋ ಇಲ್ಲೋ? ದೇಹದೊಳಗೆ ಜೀವ, ಜೀವನೊಳಗೆ ನೀನಿದ್ರೆ ನೀನು ಸಾಯ್ಬೇಕಲ್ಲ ಅಂದರೆ ಇಲ್ಲ. ಯಾಕೆ? ನಾನು ಸಾಯದಂತೆ ಇರಕ್ಕೆ ನನಗೆ ಬರುತ್ತಾ ಆದ್ರೆ ನಾನು ಸಾಯೋದಿಲ್ಲ. ಅವ್ರಿಗೆ ಬರೋದಿಲ್ಲ ಆದ್ರಿಂದ ಸತ್ತು ಹೋಗ್ತಾರೆ. ಆ ನೀರಿನಲ್ಲಿ ಬಿದ್ದಿದ್ದು ಸುಲಭ ದುಷ್ಟ ಅಂತ. ನೀರಿನಲ್ಲಿ ಬಿದ್ದಾಗ ಭಾಳ ಸುಲಭವಾಗಿ ನಮಗೆ ಅರ್ಥ ಆಗುತ್ತೆ, ಒಬ್ಬನು ಬದುಕೋದು ಒಬ್ಬನು ಸಾಯೋದು. ಕೂಟಸ್ಥಃ ಪ್ರಕೃತಿ. ಮುಂದೆ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥು ಅಕ್ಷರ, ಸಾಮಾನ್ಯ ಅರ್ಥ ಇದು, ವಿಶೇಷ ಅರ್ಥ ಭಾಷ್ಯದಲ್ಲಿ ಹೇಳ್ತಾರೆ. ಆಮೇಲೆ ನಾಶ ಮಾಡೋದು ತಾನೇ ನಾಶವಾಗದೆ ಇರ್ಲಕ್ಕೂ ಬರೋದು. ಉದಾಹರಣೆ, ನಾಶ ಮಾಡೋನೇ ಬಾಂಬ್ ಹಾಕ್ತಾನೆ, ತಾನು ಸುಯಿಸೈಡ್ ಬಾಂಬ್, ಸುಯಿಸೈಡ್ ಬಾಂಬ್ ಏನಾಗುತ್ತೆ? ತಾನು ನಾಶ ಆಗಿಬಿಡ್ತಾರೆ. ಆ ರೀತಿ ದೇವರಾಗ್ತಾನೆ ಆಗೋದಿಲ್ಲ. ಉತ್ತಮ ಪುರುಷ ಯೋ ಲೋಕತ್ರಯಮಾವಿಶ್ಯ ವಿಭರ್ತಿ ಅವ್ಯಯ ಈಶ್ವರ. ಸೊ ಅವರು ಲೋಕತ್ರಯವನ್ನು ವ್ಯಾಪಿಸಿದ್ದಾನೆ, ವ್ಯಾಪ್ತನಾದವನು. ಇವ್ರು ಕ್ಷರಪುರುಷರು ಎಂಥವ್ರವರು? ಅಣುವರು. ಮಹಾಲಕ್ಷ್ಮಿ ವ್ಯಾಪ್ತರಾಗಿದ್ದರೂ ಕೂಡ ಏನಲ್ಲ, ಸ್ವತಂತ್ರರಲ್ಲ. ಮೂರು ವ್ಯತ್ಯಾಸ ಇದೆ. ಅದಕ್ಕೆ ಯೋ ಲೋಕತ್ರಯ ಮಾವಿಶ್ಯ ವಿಭರ್ತಿ ಅವ್ಯಯ ಈಶ್ವರ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚ ಉತ್ತಮ. ಅದಕ್ಕೆ ನಾನು ಏನಂತ ಕರೀತಾರೆ ಗೊತ್ತಾ? ಕ್ಷರದಿಂದ ಭಾರಿ ಮೇಲಿದ್ದೇನೆ, ಅಕ್ಷರಕ್ಕಿಂತ ಉತ್ತಮನಾಗಿದ್ದೇನೆ. ಅದಕ್ಕೆ ನಾನು ಏನಂತ ಕರೀತಾರೆ? ಪುರುಷೋತ್ತಮ. ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ನಾನು ಪುರುಷೋತ್ತಮ ಅಂದರೆ ನಾನು ಕ್ಷರ ಅಕ್ಷರ ಪುರುಷ, ಅಕ್ಷರ ಪುರುಷ ಎರಡು ಪುರುಷರಿಗಿಂತ ಮೇಲಿದ್ದಾನೆ ಪುರುಷೋತ್ತಮ. ಎಕ್ಸ್ಪ್ಲೈನ್ ಮಾಡಿದರೆ ಕ್ಷರಾಕ್ಷರ ಪುರುಷೋತ್ತಮ, ಕ್ಷರಾಕ್ಷರ ಪುರುಷಗಳಿಂದ ಮೇಲಿರತಕ್ಕಂಥವನು ಅಂತ ಅರ್ಥ. ಸೊ ಪುರುಷೋತ್ತಮ ಅಂದರೆ ಪುರುಷರಲ್ಲಿ ಮೇಲೆ ಅಲ್ಲ, ಯಾರೋ ಪುರುಷರಿದ್ದಾರೆ ಮನುಷ್ಯರಲ್ಲಿ ಮೇಲೆ ಅಂತ ಅರ್ಥ ಮಾಡಬಾರದು. ಮನುಷ್ಯರಲ್ಲಿ ಮೇಲೆ ಅಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲ ಪುರುಷರಿಗಿಂತ ಮೇಲಿರೋನು ಪುರುಷೋತ್ತಮ, ಸರ್ವೋತ್ತಮ. ಪುರುಷೋತ್ತಮ ಶಬ್ದಕ್ಕೆ ಏನು ಅರ್ಥ ಆಯ್ತು ಈಗ? ಸರ್ವೋತ್ತಮ ಅಂತ ಅರ್ಥ ಆಯ್ತು. ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಇದು ಅಂತಿಂತ ವಿಚಾರ ಅಲ್ಲ. ಇಷ್ಟು ತಿಳ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಯೋ ಮೇ ಮಾಮೇವಂ ಅಸಂಮೂಢೋ ಜಾನಾತಿ ಪುರುಷೋತ್ತಮಂ. ಇದು ಈ ರೀತಿ ನನ್ನನ್ನು ಪುರುಷೋತ್ತಮ ಅಂತ ಯಾರಿಗೆ ತಿಳಿತಾರಲ್ಲ, ಈ ಶ್ಲೋಕ ಪಾರಾಯಣ ಮಾಡಿಬಿಟ್ರೆ ಗೊತ್ತಾಗುತ್ತೆ ಅಂದರೆ ಅಸಂಮೂಢ. ಬರೀ ಮೆಕ್ಯಾನಿಕಲಿ ತಿಳ್ಕೊಬಾರ್ದು, ಹೇಗೆ ತಿಳ್ಕೊಬೇಕು? ಹೇಗೆ ತಿಳ್ಕೊಬೇಕು ಅದನ್ನು? ಮೂಢ ಸಮ್ಮೂಢ ಅಸಮ್ಮೂಢ, ಸರಿಯಾದ ತಿಳುವಳಿಕೆಯನ್ನು ಇಟ್ಕೊಂಡು ತಿಳ್ಕೊಬೇಕೇ ಹೊರತು ಸುಮ್ಮನೆ ಅಪರಿಣ ತಿಳ್ಕೊಂಡ್ರೆ ಅಲ್ಲ. ಜಾನಾತಿ ಪುರುಷೋತ್ತಮ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ನಮ್ಮನ್ನು ನೋಡಿ, ಎರಡು ಮೂರು ಆಗುತ್ತೆ, ಯಾವುದೋ ಒಂದು ಬೇರೆ ಭಾಷೆ ಕೊಟ್ಟರು ನಮಗೆ, ಓದ್ದ ಅಕ್ಷರ ಕಾಣಿಸ್ತು, ಓದಲಿಕ್ಕೆ ಬರಲಿಲ್ಲ. ನಮಗೆ ಗೊತ್ತಿರೋ ಭಾಷೆ ಕೊಟ್ಟರು, ಓದಕ್ಕೆ ಬಂತು, ಅರ್ಥ ಆಗಲಿಲ್ಲ, ಡಿಫರೆನ್ಸ್ ಗೊತ್ತಾಯ್ತಾ. ಆಮೇಲೆ ಅರ್ಥನೂ ಆಯಿತು, ಬರೀ ಮೆಕ್ಯಾನಿಕಲ್ ಅರ್ಥ ಆಯಿತು, ಏನು ಅರ್ಥ ಆಗಲಿಲ್ಲ, ಅದ್ರ ಪರ್ಪರ್ಟ್ ಅರ್ಥ ಆಗಲಿಲ್ಲ. ಎಷ್ಟು ಸ್ಟೇಜಸ್ ಇದೆ ಈಗ, ಅದು ಆಯಿತು, ಇನ್ನೊಂದು ಅರ್ಥ ಗೊತ್ತಾಗಲಿಲ್ಲ, ಒಂದೇ ಅರ್ಥಕ್ಕೆ ಲಿಮಿಟ್ ಆಯಿತು. ಇರೋ ಎಲ್ಲ ಅರ್ಥನೂ ತಗೋಬೇಕಲ್ಲ, ಅದಕ್ಕೆ ಯಾರಿಗೆ ಸಾಧ್ಯ, ಅದಕ್ಕೆ ಜ್ಞಾನಿ ಅಂತ ಕರೀತಾರೆ. ಆ ರೀತಿ ಯಾರು ತಿಳ್ಕೊಂಡಿರ್ತಾರಲ್ಲ ಅವರಿಗೆ ಮೋಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಮೆಕ್ಯಾನಿಕಲಿ ತಿಳ್ಕೊಂಡಿರಲ್ಲ, ಯಾರು ತಿಳ್ಕೊಬೇಕು, ಅವನು ಅಸಮ್ಮೂಢನಾಗಿ ತಿಳ್ಕೊಳ್ಬೇಕು, ಜಾನಾತಿ, ಅವನೇ ತಿಳ್ಕೊಬೇಕು, ಮತ್ತೆ ಇನ್ಯಾರು ತಿಳ್ಕೊಂಡ್ರೆ ಉಪಯೋಗ ಇಲ್ಲ. ಇವತ್ತು ಬಸ್ನಲ್ಲಿ ನಮಗೆ ಡ್ರೈವಿಂಗ್ ಬರೆದ ಹೋದ್ರೆ ಕೂತ್ರೆ ಮುಂದೆ ಹೋಗ್ಬಿಡ್ತೇವೆ, ಅದು ಹಾಗಲ್ಲ. ಪ್ರತಿಯೊಬ್ಬನು ಏನು ಮಾಡ್ಬೇಕಂದ್ರೆ ತಾನೇ ತಿಳ್ಕೊಬೇಕೆ ಹೊರತು ಯಾರೋ ಒಬ್ರು ತಿಳ್ಕೊಂಡಿದ್ದಾರೆ ಅಂದ್ರೆ ಉಪಯೋಗ ಇಲ್ಲ. ಕೆಲವನ್ನ ಒಬ್ರು ತಿಳ್ಕೊಂಡ್ರೆ ಸಾಕು, ಕೆಲವನ್ನ ಅವರೇ ತಿಳ್ಕೊಬೇಕು. ಹೇಳಿ ಧನ ಯಾರ ಹತ್ರ ಇದ್ರು ಸಾಕು, ಜ್ಞಾನ ಮಾತ್ರ, ನಾ ಫ್ರೆಂಡ್ ಓದಿದ್ದಾರೆ ನಾನು ಉಪವಾಸ ಆಗ್ತೀನಿ ಅಂತ ಹೇಳಕ್ಕಾಗತ್ತಾ? ಫ್ರೆಂಡಲ್ಲಿ ದುಡ್ಡಿದೆ ದುಡ್ಡು ಕೊಡ್ತಾನೆ ಹೇಳ್ಬೋದು, ಜ್ಞಾನ ಇದೆ ಜ್ಞಾನ ಕೊಡ್ತಾನೆ ಅಂತ ಹೇಳ್ಬಾರ್ದು. ಯಾಕೆ? ತಾನ ತನಗೇ ಬರಬೇಕೆ ಹೊರತು ಬೇರೆ ಅಲ್ಲ. ಇವತ್ತು ತಂದೆ ಆಸ್ತಿ ಮಕ್ಕಳಿಗೆ ಬಂದ್ಬಿಡುತ್ತೆ, ಅವ್ರ ಕ್ವಾಲಿಫಿಕೇಶನ್ ಬರೋದಿಲ್ಲ, ಗೊತ್ತಾಯ್ತಾ? ಅವ್ನು ಎಮ್ಮೆ, ಇವನು ಎಮ್ಮೆ ಗಿಮ್ಮೆ ಆಗ ಎಮ್ಮೆ ಆಗ್ಬೋದೇ ಹೊರತು ನಿಜವಾದ ಎಮ್ಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಕ್ವಾಲಿಫಿಕೇಶನ್ ಪುಣ್ಯಕ್ಕೆ ಯಾವ ಸರ್ಕಾರನೂ ಕೊಟ್ಟಿಲ್ಲ ಅದನ್ನು. ದಾನ್ ದುಡ್ಡು ಕೊಡಬಹುದು, ರಿಯಲ್ ಎಸ್ಟೇಟ್ ಕೊಡಬಹುದು, ಇದನ್ನು ಕೊಡಕ್ಕೆ ಬರೋದಿಲ್ಲ. ಅದಕ್ಕೆ ದಾನ ಅಂಬೋದು ಏನು ಯುನೀಕ್, ಅದು ಏನು ಇನ್ನೊಬ್ಬರಿಗೆ ಕೊಡಕ್ಕೆ ಸಾಧ್ಯ ಅಸಾಧ್ಯವಾದದ್ದು, ತಾನೇ ಸಂಪಾದನೆ ಮಾಡಬೇಕಾದ್ದು. ನಮ್ಮಲ್ಲಿ ಅದಕ್ಕೆ ಅನ್ನನೂ ತಾನೇ ತಿನ್ನಬೇಕು, ಜ್ಞಾನನೂ ತಾನೇ ಪಡಿಬೇಕು. ಅನ್ನ ಇನ್ನೊಬ್ರು ತಿಂದ್ಬಿಟ್ರೆ ಖುಷಿ ಆಗುತ್ತಾ? ಎಷ್ಟು ಒಳ್ಳೆ ಕೆಲಸ ಮಾಡಿದ್ ಬಿಡಬಾರ, ಒಬ್ಬ ಟೈಮ್ ಮುಡಿತು ಅಂತ ಹೇಳೋದಿಲ್ಲ ಅವನು. ಏನು ಮಾಡ್ತಾನೆ? ನಾನೇ ತಿನ್ನಬೇಕು ಅಂತ ಹೇಳ್ತಾನೆ. ಅನ್ನ ನಾನೇ ತಿನ್ನಬೇಕು ಅಂತ ಖುಷಿಯಿಂದ ಹೇಳ್ತಾನೆ. ಜ್ಞಾನ ನಾನೇ ಪಡಿಬೇಕಾದ ದುಃಖದಿಂದ ಹೇಳ್ತಾರೆ, ಅದು ತಪ್ಪು. ಜ್ಞಾನ ನಾನೇ ಪಡಿಬೇಕು ಖುಷಿ, ಅನ್ನದಿಂದ ಖುಷಿ ಆಗುತ್ತೆ ತಾನೇ, ಜ್ಞಾನದಿಂದ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಅನ್ನದ ಖುಷಿ ಮೂರ್ತಾಸಿಗೆ, ಆದರೆ ಜ್ಞಾನದ ಖುಷಿ ಶಾಶ್ವತವಾದ್ದರಿಂದ ಜ್ಞಾನ ನಾನೇ ತಿಳಿಬೇಕು. ಅದನ್ನು ಹೇಳೋದಕ್ಕೆ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಅವನು ಸರ್ವಜ್ಞನಾಗಿ ಬಿಡ್ತಾನೆ, ಎಲ್ಲವನ್ನು ತಿಳಿದವನಾಗ್ತಾನೆ, ಸುಮ್ಮನೆ ಕೊಡೋದಿಲ್ಲ. ಮಾಂ ಭಜತಿ, ನನ್ನ ಆರಾಧನೆ ಮಾಡ್ತಾನೆ. ಹೇಗೆ? ಸರ್ವಭಾವೇನ, ಸರ್ವಾರ್ಪಣೆ ಮಾಡಿ ಆರಾಧನೆ ಮಾಡ್ತಾನೆ. ಹೇಗೆ? ಸರ್ವೋತ್ತಮ ಅಂತ ಗೊತ್ತಾದ ಮೇಲೆ ಸರ್ವಾತ್ಮನ ಆರಾಧನೆ ಮಾಡ್ತಾನೆ. ಇದೆಂಥದ್ದು ವಿಚಾರ ಅಂದರೆ, ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಕ. ಗುಹ್ಯ ಗುಹ್ಯತರ ಗುಹ್ಯತಮ, ಗುಹ್ಯ ಅಂದರೆ ರಹಸ್ಯ, ಗುಹ್ಯತರ ಮೋರ್, ಗುಹ್ಯತಮ ಮೋಸ್ಟ್, ತುಂಬ ರಹಸ್ಯ, ಅತ್ಯಂತ ರಹಸ್ಯವಾದ ವಿಚಾರ ನಿನಗೆ ಹೇಳಿದ್ದೇನೆ. ನಿನಗ್ಯಾತಕ್ಕೆ ಹೇಳಿದ್ದೇನೆ ಗೊತ್ತಾ? ನೀನು ಅನಘ, ತಪ್ಪು ಮಾಡದಿದ್ದವನು ಅಂತ ಹೇಳಿದ್ದೇನೆ, ಪಾಪರಹಿತ ನೀನು. ಇದು ಅಧಿಕಾರ ಬೇಕು, ಇದು ಅರ್ಥ ಮಾಡ್ಕೊಳ್ಳೋಕೆ ಏನಿರಬೇಕು? ಅರ್ಹತೆ, ಏನು ಅರ್ಹತೆ ಇರಬೇಕು? ಪಾಪ ಕಾರ್ಯ ಮಾಡಿರಬಾರ್ದು. ಅಥಾತೋ ಬ್ರಹ್ಮ ಜಿಜ್ಞಾಸ ಅನಘ, ಅನಘತ್ವ ಅಂದರೆ ಪಾಪಕರ್ಮ ನಿವೃತ್ತಿ, ಪುಣ್ಯಕರ್ಮದಲ್ಲಿ ಪ್ರವೃತ್ತಿ ಎಲ್ಲ ಇದ್ರೆ ಮಾತ್ರ ಅಧಿಕಾರ ಇರೋದು ಬೇರೆಯವರಿಗೆ. ಇದೇನು ಪೂಜೆ ಮಾಡಬೇಕಾಗಿದೆ? ಅವ್ನು ಮೈಲಿಗೆ ಬಂದರೆ ಮಾಡ್ತಾರೆ, ಏನಾಗಬೇಕು ಅವನಿಗೆ? ಫಸ್ಟು ಮಡಿಲಿ ಬರಬೇಕು. ಅದು ಎಂಥ ಮಡಿ ಆಗಬೇಕದು? ಊಟ ಮಾಡಿ ಬಂದಿದ್ದ, ಎಷ್ಟು ಸ್ನಾನ ಮಾಡಿದ್ರು ಬರೋದಿಲ್ಲ. ಅದಕ್ಕೆ ಅದು ಊಟದ ಊಟ ಮಾಡಿದ್ಮೇಲೆ ಮಡಿ ಆಗೋದೇ ಇಲ್ಲ ಪೂರ್ತಿ. ದೇವ್ರ ಪೂಜೆಗೆ ಮಡಿ ಬರೋದಿಲ್ಲ, ಊಟದ ಮಡಿ ಆಗುತ್ತೆ ಹೊರತು ಯಾವ ಮಡಿ ಬರೋದಿಲ್ಲ? ದೇವ್ರ ಪೂಜೆ ಉಪವಾಸ ಧಾರಣ ಮಾಡಿದರೆ ಮಾತ್ರ ದೇವ್ರ ಪೂಜೆ ಮಾಡೋಕ್ಕೆ ಬರುತ್ತೆ ಹೊರತು ಇದಕ್ಕೆಲ್ಲ ಬರೋದಿಲ್ಲ. ಅಂಥ ಮಡಿಬೇಕಾದ್ರೆ ಹಸ್ತೆ ಮಡಿ ಅಂತೇವಲ್ಲ ಅಂಥ ಮಡಿಬೇಕು. ದೇವ್ರನ್ನ ತಿಳ್ಕೊಬೇಕು ಎಂಥ ಪಾಪ ನಾವು ಹೇಗಿರ್ಬೇಕು, ನಾವು ಅನಘರಾಗಿರ್ಬೇಕು. ಯಾವ್ದಾದ್ರು ಪಾಪ ಮಾಡಲಿಕ್ಕಾದ್ರೆ ಮಾಡೋದಿಲ್ಲ, ಯಾಕೆ? ದೇವ್ರನ್ನ ತಿಳ್ಕೊಳ್ಳೋ ಚಾನ್ಸ್ ತಪ್ಪೇ ಬಿಡುತ್ತೆ, ಅದನ್ನು ಹೇಳಬೇಕು. ದೇವ್ರ ತಿಳ್ಕೊಳ್ಳೋ ಚಾನ್ಸ್ ತಪ್ಪೇ ಬಿಡುತ್ತೆ. ಅದು ಆದ್ರಿಂದ ನಾವು ಪಾಪ ಯಾತಕ್ಕೆ ಮಾಡಬಾರ್ದು ಅನ್ನೋದು ಉದ್ದೇಶ. ಪುಣ್ಯ ಯಾತಕ್ಕೆ ಮಾಡಬೇಕು? ದೇವ್ರ ಪೂಜೆ ಮಾಡೋ ಅರ್ಹತೆ ನಮಗೆ ಬರುತ್ತೆ, ಅದಕ್ಕೆ ಮಾಡಬೇಕು. ಏತದ್ ಬುದ್ಧ್ವಾ ಬುದ್ಧಿಮಾನ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದನ್ನು ತಿಳ್ಕೋ, ಬುದ್ಧಿವಂತನಾಗು, ಕೃತಕೃತ್ಯನಾಗು. ಬುದ್ಧಿವಂತ ಅಂದ್ರೆ ಏನು, ಕೃತಕೃತ್ಯ ಅಂದ್ರೆ ಎಲ್ಲ ಹೇಳ್ತಾರೆ. ನಾಳೆ ಅದನ್ನ ನೋಡೋಣ, ಮತ್ತೆ ನಾಳೆ ಬರ ಫುಲ್ ರಿಪೀಟ್ ಆಗುತ್ತಲ್ಲ. ನಾ ಇದೇ ಇದೇ ಹೇಳ್ಬಿಟ್ಟು ಎರಡು ಮೂರು ದಿವಸ ಆಗುತ್ತೆ ಇದೇ. ಯಾಕೆ ನಾಳೆ ಆಚಾರ ಭಾಷೆ ಇದೆ, ಈಗ ಟೀಕಾ ಇದೆ, ಮತ್ತೆ ಆಚಾರ ಬೇರೆ ಗ್ರಂಥಗಳಲ್ಲಿ ಭಾಷೆ ಬರೀತಾರೆ. ಮತ್ತೆ ಇದಕ್ಕೆ ತತ್ವನಿಲಯದಲ್ಲಿ ಸೂತ್ರ ಎಷ್ಟೋ ಕಡೆ ಅರ್ಥ ಬರೀತಾರೆ, ಅದಿಷ್ಟನ್ನು ತಿಳ್ಕೊಂಡು ಭಾರಿ ದೊಡ್ಡದಾಗತ್ತೆ. ಎಷ್ಟೇ ಒಂದ್ ದಿವಸಕ್ಕೆ ಮುಂಚೆ ಕಡಿಮೆ ಮುಗಿಯೋದಿಲ್ಲ, ಅದು ನಾಳೆ ಪೂರ್ತಿ ಅದಿಷ್ಟ ಅದೇನೆ. ಏನಾ ಎಲ್ಲಿ? ಹೌದೌದು, ಬುದ್ಧಿಯವರು ಸೇರ್ಕೊತಾರೆ. ಎಲ್ಲೆಲ್ಲಿ ತಗೋಬೇಕು ಅದಕ್ಕೆ ಪ್ರಸಂಗ ನೋಡಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಪುರುಷ ರೂಪತ್ರಯ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನಮಯ ಅಂತ ಹೇಳ್ಬೇಕಾದ್ರೆ ಪುರುಷ ರೂಪಗಳು ದೇವರಿಗೆ ಪುರುಷ ರೂಪ ಮೂರಿದೆ. ಪುರುಷ ರೂಪತ್ರಯ ಪುರಾತನ ಪುರುಷ ಕ್ಷರಾಕ್ಷರ ಪುರುಷೋತ್ತಮ ಆಮೇಲೆ ಪುರಾಣ ಪುರುಷೋತ್ತಮ ಪೂಜಿತ ಪಾದ ಅಂತ ಹೇಳ್ತಾ ವ್ಯಾಪ್ತಿ ಸಂಧಿಯ ಮೊದಲನೇ ಪದ್ಯ ಅದು. ಎಷ್ಟು ರೂಪಗಳಿವೆ ಅಂತ ವರ್ಣನೆ ಮಾಡ್ತಾರೆ. ಇನ್ನು ಬೇರೆ ಪುರುಷರು ಇದ್ದಾರೆ, ರುದ್ರದೇವರಿಗೆ ಪುರುಷ ಅಂತ ಹೆಸರಿದೆ, ಬ್ರಹ್ಮದೇವರು ಪುರುಷ ಅಂತ ಹೆಸರಿದೆ. ಅವರೆಲ್ಲ ಅಮುಖ್ಯ ಪುರುಷರು, ಮುಖ್ಯ ಪುರುಷ ಯಾರು? ದೇವರೊಂದೇ. ಓಂ ಹಾಂ ಮಾಡಬಾರ್ದು. ಹೌದು, ಕರೆಕ್ಟು. ಹೌದು ಹೌದು ಹಾಂ ಹೌದು ಹ್ಞೂ ಹಾಂ ಅದು ಆನ್ಸರ್ ನಮ್ಗೆ ಎಲ್ಲಿಗೆ, ನಮಗೆ ರುಚಿ ಗೊತ್ತಾದ ತಕ್ಷಣ ಏನಾಯ್ತು ಅಲ್ಲಿಗೆ? ನಮಗೆ ರುಚಿ ಗೊತ್ತಾಗಬಾರ್ದು, ರುಚಿ ಗೊತ್ತಾದ ತಕ್ಷಣ ಏನಾಯ್ತು? ಎಂಜಲ್ ಆಯ್ತಲ್ಲ, ಅರ್ಥ ಆಯ್ತು. ಅದಕ್ಕೆ ಪ್ರಾಣಾವತಿ ತಗೋಬೇಕಾದ್ರೆ ರುಚಿ ನೋಡಬಾರ್ದು. ಹೇಗೆ ತಗೋಬೇಕು ಅದನ್ನ? ಮತ್ತೆ ಅಗಿಬಾರ್ದು, ಅಗಿಬಾರ್ದು. ಹೇಗೆ ತಗೋಬೇಕು ಅದನ್ನ? ತಗೊಂಡು ಹಾಗೆ ನುಂಗ್ಬೇಕಾದ್ರೆ ಅವಾಗ ಏನಾಗುತ್ತೆ? ಅದು ನಮ್ಮ ಪ್ರಾಣಾವತಿ ಇಲ್ಲ, ನಮ್ಮ ನಾವು ತಗೊಂಡಾಗ ಬಿಡುತ್ತೆ ಅದು. ನಾವು ಎಂಜಾಯ್ ಮಾಡಬಾರ್ದು ಅದನ್ನು, ಅರ್ಥ ಆಯ್ತಾ? ಈಗ ಹಾಲು ಕೊಟ್ಟಿರ್ತಾರೆ, ಹಾಗೆ ಒಂದೆರಡು ಗುಟ್ಟು ಕುಡಿದು ಕೊಟ್ಬಿಟ್ರೆ ಮುಗಿದೋಯ್ತು, ಅದು ತುಚ್ಛಿಷ್ಟ ಆಗೋಗ್ಬಿಡುತ್ತೆ. ಅದರಿಂದ ರುಚಿ ಏನು ಆಚಮನ, ಆಚಮನಕ್ಕೆ ಅದಕ್ಕೆ ಏನು ಮಾಡಿದಾರೆ ಗೊತ್ತೇನೋ, ಅದು ಪೂರ್ತಿ ಹೊಟ್ಟೆಗೆ ಹೋಗಬಾರ್ದು. ಆಚಮನಕ್ಕೆ ಎಷ್ಟು ಹೋಗ್ಬೇಕದು? ಹೃದಯಕ್ಕೆ ಮಾತ್ರ. ಅದು ಹೋದ್ರೆ ಮತ್ತೆ ನೀರು ಕುಡ್ದಾಗ ಲೆಕ್ಕಾಗಿದೆ, ನೀರು ಕುಡ್ದಾಗ ಆಗಬಾರ್ದು. ಆಚಮನ ಅಂತ ಹೇಳಿದ್ರೆ ಅದಕ್ಕೆ ಉದ್ದು ಮುಳುಗಷ್ಟು ಮಾತ್ರ, ಅದು ಮಿನಿಮಮ್. ಅದು ನಮ್ಮ ತುಂಬ ಜನ ಹಾಕೊಂಡು ಹೆಚ್ಚು ಕಡಿಮೆ ನೂರಾರು ಉದ್ದು ಮುಳುಗಿ ಹೋಗುತ್ತೆ ಅದರಲ್ಲಿ, ಒಂದು ಉದ್ದು ಮುಳುಗಬೇಕಷ್ಟೇ ಅದರಲ್ಲಿ. ಅನ್ನ ಘೃತ ಇರಲೇಬೇಕು, ಅನ್ನ ಘೃತ ಮಾತ್ರ, ಇನ್ಯಾವುದೇ. ಅದು ಕೂಡ ಸುಮ್ಮನೆ ತೊಗೊಂಡ್ಬಿಡ್ತಾರೆ, ಬಾಡಿ ತಪ್ಪದು. ಪ್ರದಕ್ಷಿಣಾಕಾರ ತಗೋಬೇಕು, ಮೊದಲು ಪ್ರಾಣ, ಅಪಾನ, ವ್ಯಾನ, ಉದಾನ, ಮಧ್ಯದ ಸಮಾನ ತಗೋಬೇಕು. ಅದನ್ನೇ ತೊಗೊಂಡ್ಬಿಡ್ತಾರೆ, ತೊಗೊಂಡ್ರೆ ಉಚ್ಚಿಷ್ಟ ಆಯ್ತು ಆಗಲಿ, ತಗೊಳ್ಬಾರ್ದು. ವಿಷ್ಣು ತೀರ್ಥರು ಸನ್ಯಾಸ ಪತ್ರ ವಿಷ್ಣು ತೀರ್ಥರು ಬರೀತಾರೆ, ಹೇಗೆ ಅದನ್ನು ನಾನು ಪ್ರಾಣಾವತಿ ತಗೋಬೇಕು ಅಂತ ಹೇಳ್ತಾರೆ. ಕೊನೆಯದು ಮಧ್ಯದ ತಗೋಬೇಕಾಗ, ಕ್ರಮವಾಗಿ ತಗೊಂಡ್ರೆ ಅದು ಕರೆಕ್ಟ್ ಪ್ರಾಣಾಹುತಿ. ಅದು ಏನ ಪ್ರದಕ್ಷಿಣ ಹಾಕಿ, ಮೊದಲನೇದು ಈಗ ಐದು ಇದೆ, ಈಗ ಮಧ್ಯ 1 2 3 4 ಹೀಗಿದೆ. ಮೊದಲಿಗೆ ಪೂರ್ವ ತಗೋಬೇಕು ಫಸ್ಟ್. ನಮ್ಮ ಎದುರು ಕೂಡ ಇದೆ ಪೂರ್ವ, ದೇವ್ರ ಪೂಜೆ ಕೂತಾಗ, ಊಟ ಕೂತಾಗ ನಮ್ಮ ಎದುರಿಗಿರೋದೇ ಪೂರ್ವ. ಅದಕ್ಕೇನೆ ಉಪ್ಪು ಇಲ್ಲಿ ಹಾಕ್ತಾರೆ, ನೈಋತ್ಯ. ನೈಋತ್ಯಕ್ಕೆ ಯಾವ್ದು ಹಾಕ್ಬೇಕು? ಉಪ್ಪು ಯಾವಾಗ ನೈಋತ್ಯದಲ್ಲಿ ಹಾಕ್ಬೇಕು? ಯಾತಕ್ಕೆ ನೈಋತ್ಯ ವಿಮಾನ ದೇವತೆ ನೈಋತ್ಯಕ್ಕೆ ಹಾಕ್ಬೇಕು. ಎಕ್ಸಾಕ್ಟ್ಲಿ ಆಪೋಸಿಟ್ ಈಶಾನ್ಯ, ಇಲ್ಲಿ ಪಾಯಸ ಹಾಕ್ಬೇಕು. ಅದು ಉಪ್ಪು ಇದು ಸ್ವೀಟು, ಆಪೋಸಿಟ್ ಎಕ್ಸಾಕ್ಟ್ ಆಗಿ. ಅದಕ್ಕೆ ಇದು ಈಶಾನ್ಯ ನಮಗೆ, ಅದು ವಾಸ್ತವ, ಬಡಿಸೋ ವಾಸ್ತವ. ಅದು ಆಮೇಲೆ ಈ ಕಡೆಗೆಲ್ಲ ಇದು ಬರ್ಬೇಕು, ಮಧ್ಯದಲ್ಲಿ ಅನ್ನ ಬರಬೇಕು, ಗೊತ್ತಾಯ್ತಾ? ಪೂರ್ವಕ್ಕೆ ಡೈರೆಕ್ಟ್ ಪೂರ್ವಕ್ಕೆ ಬರ್ತದೆ. ಇವೆಲ್ಲ ವ್ಯಂಜನಾದಿಗಳು ಇಲ್ಲಿ ಬರಬೇಕು, ನಿಯಮ ಮಾಡಿದ್ದಾರೆ. ಅದಕ್ಕೆ ಊಟ ಕೂತಾಗ ಏನಾಯ್ತು? ಈಗ ಈ ಕೂತಿದ್ದೇವೆ, ಇದು ಪೂರ್ವ. ಇಲ್ಲಿ ಮೊದಲು ತಗೋಬೇಕು, ಆಮೇಲೆ ಪ್ರದಕ್ಷಿಣಾಕಾರ ಬರಬೇಕು. ಇದು ದಕ್ಷಿಣ, ಪಶ್ಚಿಮ, ಇದು ಉತ್ತರ, ಮಧ್ಯದ್ದಿದು. ಅದು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮ, ಈ ಕ್ರಮದಲ್ಲಿ ತಗೊಂಡು ಅದು ಪ್ರಾಣಾವತಿ ತಗೊಳ್ಳೋ ಕ್ರಮ. ಅದ್ಬಿಟ್ಟು ಈ ಸುಮ್ಮನೆ ಅನ್ನೇ ತಗೋತಿರ್ತಾರೆ, ಹಾಗೇನೆ ತಪ್ಪದು. ಅದು ಅದರಿಂದ ಏನು ಎಂಜಲ್ ಕೊಟ್ಟಾಗ ಆಗುತ್ತೆ, ಇನ್ನೊಬ್ರು ತಗೊಳ್ಳೋದಿಲ್ಲ ಅದು. ಏನಂದ್ರೆ ನಮ್ಮ ಅಭ್ಯಾಸ ಆಗ್ಬೇಕು ಅದಕ್ಕೆಲ್ಲ ಕೂಡ, ಅಭ್ಯಾಸ ಬದಲಿಗೆಲ್ಲ ಗೊತ್ತಾಗಲ್ಲ. ನಿಧಾನ ಅಭ್ಯಾಸ ಮಾಡಿದ್ರೆ ಅದ್ಯ ಆಗ್ತು ಬರೋದು. ಇಷ್ಟಿಷ್ಟಗಳೇ ತಗೋಬೇಕಾದ್ರೆ ಮತ್ತೆ ಅದರಲ್ಲೂ ಕ್ರಮ ಇದೆ. ಮತ್ತೆ ಪ್ರಮೋಷನ್ ಇದೆ, ತುಪ್ಪ ಸೇರಿಯೇ ತಗೋಬೇಕಾದ್ರೆ, ಬೇರೆ ತಗೊಳಾಗಿಲ್ಲ. ಮತ್ತೆ ಚಿತ್ರಾವತಿ ಇಟ್ಟಿರ್ತಲ್ಲ ಅದನ್ನು ತಗೋಬಾರದು, ಚಿತ್ರಾವತಿ ಬೇರೆ ಕಡೆ ತೆಗೆದಿಟ್ಟಿರ್ಬೇಕು. ಅದು ಉಚ್ಚಿಷ್ಟ ಪ್ರಾಣಾವತಿ ಆಗುತ್ತಿಲ್ಲದೆ ಹೋದ್ರೆ ಚಿತ್ರಾವತಿ ತಗೊಂಡು ಭಾಗದಿಂದ ಇದನ್ನು ತಗೋಬಾರ್ದು. ಈ ಭಾಗ ಬೇರೆ, ಆ ಭಾಗ ಬೇರೆ, ಆ ಭಾಗ ಅದಕ್ಕೆ ಕೈ ತೊಳ್ಕೋಬೇಕು. ತಗೊಂಡ್ಮೇಲೆ ಏನು ಮಾಡ್ಬೇಕನ್ನ? ಕೈ ತೊಳಿಬೇಕು. ಅದು ಕೈ ತೊಳಿಲಿಬೇಕು. ಯಾಕೆ? ಇದು ಮುಟ್ತೀವಿ, ಮತ್ತೆ ಇದು ಮುಟ್ತೇವೆ ನಾವೀಗ. ಅದು ಶೇಷ ಮುಟ್ಟಿದಾಗ ಆಗುತ್ತೆ. ಒಂದು ಮಂಗಳಾರತಿ, ಇನ್ನೊಂದು ಮಂಗಳಾರತಿ ಮಾಡ್ಬೇಕಾದ್ರೆ ಕೈ ತೊಳಿಬೇಕು. ಯಾರು ಹೇಳಿದ್ರು ಚಿತ್ರಾವತಿ ಫಸ್ಟ್ ಇಡೋದು? ಅವ್ರು ಯಾರು ಮಾಡ್ಕೊಳ್ಳಿ, ನಮ್ಮ ಕೆಲಸ ಇಡೋದು ಅಲ್ಲಿ. ಅದು ಕೊಡೋದು, ಇದು ಹಾಕೋದು ಬರ್ತದೆ. ಯಾವ್ದು? ಹೌದು, ಯಾವ್ದಕ್ಕೆ? ಅದಕ್ಕೆ ಬೇರೆ ಕಡೆ ತಗೊಳೋದು ಅಂತ ಹೇಳಿದ್ದು. ಆ ಈ ಭಾಗ ತಗೋಬಾರದು, ಈ ಸೈಡ್ ಇಂದ ತಗೊಂಡ್ಬಿಟ್ಟು ಅದು ತಗೊಂಡು ಇದು ಬೇರೆ ಭಾಗ. ಅದಕ್ಕೆ ದೋಷ ಇಲ್ಲ, ಶಾಸ್ತ್ರ ಹೇಳಿದೆ ದೋಷ ಇಲ್ಲ ಅಂತ ಹೇಳಿದ್ರೆ ದೋಷ ಇಲ್ಲ, ಗೊತ್ತಾಯ್ತಾ? ನಮ್ಮ ಪ್ರಕಾರ ನಮ್ಮ ಯುಕ್ತಿ ಉಪಯೋಗಿಸ್ಬಾರ್ದು. ಹೌದು, ಯಾವುದು? ಒಂದೇ ಸರ್ತಿ ಹೀಗೆ ತಗೊಂಡು ಈ ಚಿತ್ರ ಹೇಳ ಇಡಬಾರ್ದು, ಪ್ರತಿ ಸರ್ತಿ ಸಪ್ರೇಟ್ ತಗೋಬೇಕು. ಇಲ್ಲ ಇವರಿಗೆ ಅಭಿರುಚಿ ಇಷ್ಟ ಕೊಟ್ಟಾಗುತ್ತೆ. ಒಂದೊಂದು ಬೇರೆ ಬೇರೆ ತಗೋಬೇಕು, ಬೇರೆ ಮಾಡಬೇಕು. ಅದನ್ನೇ ಎಲ್ಲರೂ ಆಮೇಲೆ ಪದ್ಧತಿ ಇಲ್ದ ಅಂತ ತಗೊಂಡು ಆಮೇಲೆ ಕೈ ತೊಳ್ಕೊಂಡ್ಬಿಟ್ರೆ ಇದು ತಗೊಳ್ಳೋ ಅರ್ಹತೆ ಬರುತ್ತೆ. ಇಲ್ದರ ಅರ್ಹತೆ ಬರೋದಿಲ್ಲ ತಗೊಳ್ಳೋದಕ್ಕೆ. ಮತ್ತೆ ಇನ್ನೆಲ್ಲಿ ಇಡ್ತೀರಿ? ನೆಲದ ಮೇಲೆ ಇಡ್ಬೇಕಂತ. ಅದಕ್ಕೆ ಮೊದಲು ಮಂಡ ಮಾಡಿರುತ್ತೆ, ಮಂಡ ಮಾಡಿರುತ್ತಲ್ಲ, ಅದಕ್ಕೆ ನೆಲದ ಮೇಲೆ ಇಟ್ಟಿಲ್ಲ ನೀವಲ್ಲ. ಹಾ, ಬೇಕಿಲ್ಲ, ಅದನ್ನ ಹೇಳಿಲ್ಲ, ಹೇಳಿಲ್ಲ. ಅದಕ್ಕೆ ಮಂಡ ಮಾಡಿದ್ರೆ ಸಾಕು, ಮಂಡ ಮಂಡ. ಅದು ಯುಕ್ತಿಯಿಂದ ಮಾಡಿದ್ದೆ ಅಷ್ಟೇ, ಶಾಸ್ತ್ರ ಹೇಳಿಲ್ಲ ಅದನ್ನ. ಶಾಸ್ತ್ರ ಹೇಳಿಲ್ಲ, ಯುಕ್ತಿಯಿಂದ ಮಾಡ್ತಾರೆ. ಅದು ಯುಕ್ತಿ ಮಾಡಿದ್ರೆ ಎಂಡೆ ಇಲ್ಲ ಅದಕ್ಕೆ. ಶಾಸ್ತ್ರ ಇಟ್ಟಿಗೆ ಏನು ಮಂಡ ಮಾಡ್ತೇವೆ ಅದು ಶುದ್ಧ. ನೆಲದ ಮೇಲೆ ಇಲ್ಲವೇ, ನೈವೇದ್ಯಕ್ಕೆ ನೆಲದ ಮೇಲೆ ಇಡಬೇಕು. ಮಂಡ ಮಾಡಿ ಇಡ್ತಾರೆ, ಅದೆಲ್ಲ ಆಗ್ಲಿಲ್ಲ. ಹಾ, ಏನ? ಹೌದು, ಅಲ್ಲ ಸೈಡ್ಗೆ ಇಟ್ಟಿರ್ತದಲ್ಲ ಅದನ್ನ ಮಾತ್ರ ತಗೋಬೇಕು. ಒಂದಿಟ್ಟು ಮತ್ತೆ ಇನ್ನೊಂದು ಮತ್ತೆ ಕೈ ತೊಳ್ಕೋಬೇಕು, ಇಲ್ಲದವ್ರೆ ಬರೋದಿಲ್ಲ. ಅದು ನಿಯಮ. ಪ್ರಾಣದೇವರಿಗೆ ಅಲ್ಲ, ಪ್ರಾಣದೇವರು ಉಡೋ ವಸ್ತ್ರ ಅಲ್ಲ, ಪ್ರಾಣದೇವರೇ ಪರಮಾತ್ಮನಿಗೆ ವಸ್ತ್ರ. ಪ್ರಾಣಸ್ಯ ವಸ್ತ್ರ, ಪ್ರಾಣನೇ ಪರಮಾತ್ಮನಿಗೆ ವಸ್ತ್ರ ಅಂತ ತಿಳ್ಕೋಬೇಕು. ಅದನ್ನೇ ಅಮೃತ ಅಮೃತ ಅಂದ್ರೆ ಪ್ರಾಣದೇವರು. ಅಮೃತೋಪಸ್ತರಣಮಸಿ, ಅಮೃತಾಪಿ ಧಾನಮಸಿ, ಗೊತ್ತಾಯ್ತಾ? ಅಲ್ಲಿ ಪ್ರಾಣದೇವರು ಓಪನ್ ಮಾಡ್ತಾರೆ. ಇಷ್ಟು ಹೇಳಿದ ಮೇಲೆ ಏನಾಗತ್ತಾಗೋದು? ನಿಮ್ಗೆ ಹೋದ ತಕ್ಷಣ ಬರೋದಿಲ್ಲ, ಓಪನ್ ಆಗ್ಬೇಕು ಅದು ಫಸ್ಟ್. ಎ ಟಿ ಎಂ ಓಪನ್ ಆಗದೆ ಏನು ತಗೊಳ್ಳೋದಕ್ಕೆ ಆಗ್ತಾ? ಅದು ಓಪನ್ ಆದ ಮೇಲೆ ಆ ಪ್ರಾಣಾವತಿ ಕೊಡಬೇಕು. ಆಮೇಲೆ ಅಮೃತಾಪಿ ಧಾನಮಸಿ ಕ್ಲೋಸ್, ಅದು ಕ್ಲೋಸ್ ಮಾಡಿ ಮತ್ತೇನು ತಗೋಬಾರದು, ತಗೊಳಕ್ ಸಾಧ್ಯ. ತಗೊಂಡ್ಬಿಟ್ರೆ ಏನದು ಬಾಸ್ ಓಪನ್ ಮಾಡಿದಾಗತ್ತೆ, ಓಪನ್ ಮಾಡಾಗಿಲ್ಲ. ಅಮೃತಾಪಿ ಧಾನಮಸಿ ಕ್ಲೋಸ್ ಆಯ್ತು, ತಾಂಬೂಲ ಅಷ್ಟೇ ತಗೋಬಹುದು, ಇನ್ಯಾವುದು ತಗೊಳಾಗಿಲ್ಲ. ಆಮೇಲೆ ತಿನ್ನಕ್ ಶುರು ಮಾಡ್ಬಿಡ್ತಾರೆ, ಸೀರಿಯಸ್ ಇದು ತಪ್ಪದ. ತಗೊಂಡ್ಮೇಲೆ ಅಕೌಂಟ್ ಕ್ಲೋಸ್ ಏನ. ಹೌದು ಹೌದು, ಅದು ನಾಲ್ಕು ಭಾಗಕ್ಕೆ ಅನೇಕ ಪದ್ಧತಿ ಇದೆ. ಚಿತ್ರಾಯನಮ, ಚಿತ್ರಗುಪ್ತಾಯಮ, ಯಮಾಯನಮ, ಸರ್ವಭೂತೆ, ನಾಲ್ಕು ಇಡೋದು ಒಂದು ಗುಂಪು. ಚಿತ್ರ ಎರಡೇ ಗುಂಪು ಇಟ್ಬಿಟ್ಟು ಉಳಿದ ಬೇರೆ ಮಂತ್ರ ಹೇಳೋದು ಇನ್ನೊಂದು ಗುಂಪು, ಗೊತ್ತಾಯ್ತಾ. ಮೂರು ಇಡೋದು ಒಂದು ಗುಂಪು, ಐದು ಇಡೋದು ಒಂದು ಗುಂಪು, ಎಲ್ಲ ಸೇರಿಸೋದು ಒಂದು ಗುಂಪು. ಅವು ಅನೇಕ ಪದ್ಧತಿಗಳಿದೆ. ಭೂತ ಯಾರು ಭೂತಗಳು? ಅವರು ಮತ್ತೆ ಅವರ ಅನುಯಾಯಿಗಳಾದ ಭೂತಗಳಷ್ಟೇ. ನಾವು ಬೇರೆ ಭೂತಗಳಿಗೆ ಕೊನೆಯೇ ಕೊಡೋದು, ಊಟ ಆದ್ಮೇಲೆ ಕೊಡ್ತೀವಲ್ಲ, ಅದು ಬೇರೆಯವರಿಗೆಲ್ಲ. ಇದು ಯಾಕೆ ಇವರಿಗೆ ಕೊಡ್ಬೇಕು, ನಾವು ಇನ್ನೂ ಕೂಡ ಮೊದಲು ಕೊಡಕ್ ಬರೋದಿಲ್ಲ. ಅಷ್ಟು ಮಾತ್ರ ಕೊಟ್ಟುಬಿಟ್ಟು ಹುಡುಕೊಳ್ಳಿ. ಅದು ಅವರವ್ರ ಪದ್ಧತಿ ಬೇರೆ, ತುಂಬಾ ವೆರೈಟಿಗಳಿದೆ. ಪ್ರಧಾನವಾಗಿ ಹೇಳಿದ್ದಷ್ಟೇ, ಸಾಮಾನ್ಯ ಪ್ರಚಾರ ನಾಲ್ಕೆ, ಚಿತ್ರ ಗುಪ್ತ ಯಮ ಸರ್ವಭೂತೆ ನಾಲ್ಕು ಇರೋದು. ಉಳಿದವ್ರ ಕೆಲವು ಯಾರು ಮಾಡಿಕೊಂಡಿರ್ತ ಎರಡು ಯಾರು? ಹಾ ಅದೇನೆ ಅಲ್ಲಿ ವಿದೇಶ, ಅದರಲ್ಲೇ ಹೆಸರಿನ ಸ್ವಲ್ಪ ವ್ಯತ್ಯಾಸ ಇನ್ನೊಬ್ಬ ವ್ಯಕ್ತಿಗೆ ಹೋಗುತ್ತದೆ. ರಫ್ಲಿ ಎಲ್ಲ ಒಂದೇ, ಸೂಕ್ಷ್ಮ ಸುಹೃನ್ ಮಿತ್ರ ಇದ್ದಾಗ ವ್ಯತ್ಯಾಸ ಇದೆ, ಗೊತ್ತಾ. ಚಿತ್ರ ಚಿತ್ರಗುಪ್ತ, ಯಮ ಯಮಧರ್ಮ, ಅದೆಲ್ಲ ವ್ಯತ್ಯಾಸಗಳಿದೆ. ಆದ್ದರಿಂದ ಒಂದೇ ಪದ ಅಂತೇಳಿ ರಿಪಿಟೇಷನ್ ಅಲ್ಲ, ಅದು ಎಲ್ರಿಗೂ ಬೇರೆ ಬೇರೆನೆ. ನಾಲ್ಕು ಜನ ಬೇರೆಯವರೆಲ್ಲ ಕೂಡ ಅದು ಲಾಸ್ಟ್ ಅವ್ರು. ಇದೆಲ್ಲ ಮೊದಲು ಒಳ್ಳೆ ದೇವತೆಗಳು ಕೊಟ್ಟು ಇದನ್ನು ಕೊಟ್ಟು ತಾ ಇದು ಮುಗಿಸಿ ಕೊನೆಗೆ ಇನ್ನು ನರಕದಲ್ಲಿ ಇರ್ತಾರಲ್ಲ ಅವರಿಗೂ ಕೂಡ ಆಹಾರ ತಲುಪಲಿ ಅಂತೇಳಿ ಇದು ಯಾವ್ದರಿಂದ ಕೊಡೋದು? ಅದನ್ನು ಬರೀ ಕರುಣೆಯಿಂದ ಕೊಡೋದಷ್ಟೇ. ಎಂಥ ಮಹಾಪಾಪಿಷ್ಟ ಬಂದರೂ ಕೂಡ ಸಾಯ್ತಾ ಇದ್ರೆ ಅವನಿಗೆ ನೀರು ಅನ್ನ ಕೊಟ್ಟ ದೋಷ ಇಲ್ಲಂತೆ. ಹಸಿದು ಬಂದವರಿಗೆ ಅಶನವೀಯಲು ಬೇಕು. ಅನ್ನಸ್ಯ ಕ್ಷುಧಿತಂ ಪಾತ್ರಂ, ಅವ್ರ ಪಾತ್ರ ಪಾತ್ರ ನೋಡಬಾರ್ದು. ಬರೀ ಅನ್ನ ಕೊಡಲಿಕ್ಕೆ ನೀರು ಕೊಡಲಿಕ್ಕೆ ಅವನು ಯಾವ ಯೋಗ್ಯ ಅದೆಲ್ಲ ಕೇಳಬಾರ್ದು. ಕಣ್ಮುಚ್ಚನ್ ಕೊಟ್ಬಿಡ್ಬೇಕು. ಬೇರೆ ಒಳ್ಳೇದು ಕೊಡಬೇಕು, ವಸ್ತು ಕೊಡ್ಬೇಕಾದ್ರೆ ಮಾತ್ರ ಏನು ಮಾಡಬೇಕು? ಸತ್ ಪಾತ್ರ ಪಾತ್ರ ನೋಡ್ಬೇಕು, ಅನ್ನಕ್ಕೆ ನೋಡಬಾರ್ದು. ಅದಕ್ಕೆ ಆ ಮಾತು ಹೇಳಿದ್ದು ಅಷ್ಟೇ ಹೊರತು ಬೇರೆ ಅಲ್ಲ. ಓಂ. ಆಮೇಲೆ ಅದು ಪ್ರಶ್ನೋತ್ತರ ಆಗಿಬಿಡುತ್ತೆ ಬರೀ. ಯಾವ್ದದ ಭೂತೋಚ್ಚ? ಅಲ್ಲಿ ಭೂತಗಳು ಅಂದ್ರೆ ಭೂತಗಳು ಅಲ್ಲ 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 ಅಲ್ಲ, ವಿಘ್ನ ಮಾಡೋ ಭೂತಗಳು. ಅಪಸರ್ಪಂತ ಏ ಭೂತಾಹ, ಗೊತ್ತಾಯ್ತಾ? ಭೂತಗಳು ವಿಘ್ನ ಮಾಡಲಿಕ್ಕೆ ಬರೋ ಭೂತಗಳು ಯಾವುದು ಬರಕೂಡುದು ಅಂತ ಅರ್ಥ ಅಲ್ಲಿ. ಅದನ್ನು ಹೇಳಿಬಿಟ್ರೆ ಯಾರು ಅಡ್ಡಿ ಆತಂಕ ಬರೋದಿಲ್ಲ, ಜಪಕ್ಕೆ ಪ್ರಾಬ್ಲಮ್ ಬರೋದಿಲ್ಲ ಅಂತ ಅರ್ಥ. ಜಪಕ್ಕೆ ಪ್ರಾಬ್ಲಮ್ ಬರೋದಿಲ್ಲ, ಅವೆಲ್ಲ ಯಾವುದು ಬರಬಾರ್ದು ಅಡ್ಡಕ್ಕೆ. ಒಂದು ಡಿಸ್ಟರ್ಬೆನ್ಸೇ ಬರದಂತೆ ನೋಡಿಕೊಳ್ಳೋ ಮಂತ್ರಶಕ್ತಿ ಅದು. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ.